ಭೋಗಫಲ ಸಂಸಾರಾತ್ಮ ದಿವ್ಯಾಕೃತಿ ಸ್ವಾಂತಾಧ್ವಾಂತ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನಪ್ರಕಾಶಾವೃತಿ ಸ್ವಾಂತಾಮೋಕ್ಷ ವಿಮೋಕ್ಷದಂ ಹರಿಮಯಂ ನಿತ್ಯಂ ಸದೋಪಾಸ್ಮಹೇ. ಅದರಲ್ಲಿ ಅಷ್ಟಮರಸ ಅಂಬುದಕ್ಕೆ ಅರ್ಥವನ್ನು ಹೇಳಿದರು. ಅದಾದಮೇಲೆ ಅದಕ್ಕೆ ಆಧಾರ ಕೊಟ್ಟು ಹೇಳ್ತಾರೆ, ಹಯಗ್ರೀವ ಬುಭೋದ್ಗೀರ್ಣ ಗೀರ್ಭಿರ್ದೇವ ದೇವಿ ರಮಾಪತಿ ಅಸ್ತುವದ್ ವಿಸ್ತೃತ ಗುಣಂ ಭೋಗಿ ಪ್ರಸ್ತರ ಶಾಯಿನಂ ಓಮಿತಿ ನಾಮಕಂ ಅಕ್ಷರಂ ಸರ್ವಸನ್ಹಿತತ್ವಾದೇತತ್. ಅದು ಖಂಡಾರ್ಥ ಆಯ್ತು ಅದಕ್ಕೆ ಭಾಷ್ಯ. ಓಮಿತಿ ನಾಮಕಂ ಅಕ್ಷರಂ ಸರ್ವಸನ್ನಿಹಿತತ್ವಾದೇತತ್. ದೇವರನ್ನು ಏತತ್ತಂತೆ ಅತ ಕರೀತಾರೆ ಅಂದರೆ ಸರ್ವಸನ್ನಿಹಿತತ್ವಾತ್. ಸರ್ವ ಅಂದರೆ ಸರ್ವತ್ರ ಸರ್ವೇಷು, ಎಲ್ಲದರಲ್ಲೂ ಕೂಡ ಎಲ್ಲ ಕಾಲಕ್ಕೂ ಸನ್ನಿಹಿತವಾದ್ದರಿಂದ ದೇವರನ್ನು ಏತತ್ ಅಂತ ಕರೀತಾರೆ. ಗುದ್ಗೀತ ಅಂತ ಅತ ಕರೀತಾರೆ. ಉಚ್ಚತ್ವಾತ್ ಗೀತತ್ವಾತ್ ಸರ್ವಸ್ಥಾನತ್ವಾಚ್ಯ ಉದ್ಗೀತಂ ಭಗವಂತಂ ಉಪಾಸೀತ. ಉದ್ಗೀತ ಉತ್ ಅಂದರೆ ಉಚ್ಚ, ಗೀ ಅಂದರೆ ಗೀತ, ಉತ್ಥ ಅಂದರೆ ಸರ್ವಸ್ಥಾನ ಸ್ಥಿತ, ಉತ್ಥ ಅಂದರೆ ಸ್ಥಿತ. ಹೀಗಾಗಿ ಸರ್ವತ್ರ ಸರ್ವಸ್ಥಾನತ್ವಾಚ್ಯ ಉದ್ಗೀತಂ ಭಗವಂತ ಉಪಾಸೀತ ಅಂದಿಟ್ಕೊಂಡೆ ಭಾಷೆಯಲ್ಲಿ ಆಚಾರ್ಯ ಅಂತ ಹೇಳ್ತಾರೆ. ಸೃಷ್ಟಿ ಸ್ಥಾನ ನಿರೋಧ ನಿಯತಿ ಅಂತ ಹೇಳ್ಬೇಕು, ಸ್ಥಾನ ಪದ ಉಪಯೋಗಿಸ್ಲಿಕ್ಕೆ ಅದೊಂದು ಕಾರಣ. ಉಕ್ತಂಚ ಮಹಾಸಂಹಿತಾಯಾಮ್, ಈ ಅರ್ಥನೇ ಇದಕ್ಕೆ ಹೇಗೆ ಅಂತ ಹೇಳ್ತೀರಿ ಅಂದರೆ ಹೇಳ್ತಾರೆ. ಹಯಗ್ರೀವೋದ್ಗೀತ ವಾಕ್ಯೈ ರಮಾದೇವಿ ರಮಾಪತಿ ಓಮಿತ್ತೇ ತನ್ಮುಖೈರ್ದೇವಂ ಅಸ್ತುವತ್ ಸಾಮವೇದಗೈ. ಹಯಗ್ರೀವ ಉದ್ಗೀತ ವಾಕ್ಯೈ ರಮಾದೇವಿ ರಮಾಪತಿ. ಹಯಗ್ರೀವ ದೇವರಿಂದ ಬಂದಂಥ ಉದ್ಗೀತ, ಹಯಗ್ರೀವ ದೇವರ ಮುಖದಿಂದ ಬಂದಂಥ ವಾಕ್ಯಗಳಿಂದ ರಮಾದೇವಿ ರಮಾದೇವಿಯು ರಮಾಪತಿಂ ರಮಾಪತಿಯಾದ ಶ್ರೀಹರಿಯನ್ನು ಓಮಿತ್ತೇತನ್ ಮುಖೈಹಿ ದೇವೈ, ಓಮಿತ್ಯಾದಿ ಮಂತ್ರಗಳಿಂದ ಪ್ರಾರಂಭವಾಗತಕ್ಕಂತಹ ವೇದವಾಕ್ಯಗಳಿಂದ ದೇವಂ ದೇವನಾದ ಶ್ರೀಹರಿಯನ್ನು ಅಸ್ತುವತ್ ಸ್ತೋತ್ರ ಮಾಡಿದರು. ಎಲ್ಲಿ ವಾಕ್ಯಗಳು ಅಂದರೆ ಸಾಮವೇದಗೈಹಿ, ಛಾಂದೋಗ್ಯ ಉಪನಿಷತ್ತು ಸಾಮವೇದ ಸೇರಿರೋದ್ರಿಂದ ಅದು ಸಾಮವೇದಗೈಹಿ ಅಂತ ಹೇಳಿದರು. ಹಯಗ್ರೀವೋದ್ಗೀತ ವಾಕ್ಯೈ ರಮಾದೇವಿ ರಮಾಪತಿಂ ಓಮಿತ್ತೇತನ್ ಮುಖೈರ್ದೇವೈ ಅಸ್ತುವತ್ ಸಾಮವೇದಗೈ. ಓಂ ನಾಮಾನಮುಪಾಸೀತ ತದರ್ಥ ಗುಣಪೂರ್ವಕಂ ಓತತ್ವಾದವನಾನ್ಮಾನಾತ್ ಅಧಿಕೋಚ್ಚತ್ವಕಾರಣಾತ್ ಆನಂದದೋಜ ಆನಂದಾದೋಜಸಶ್ಚೈವ ಭರಣಾದೋಮುದಾಹೃತಃ ಇತಿ ಸಮನ್ವಯೇ. ಓಂ ನಾಮಾನಂ ಉಪಾಸೀತ ತದರ್ಥ ಗುಣಪೂರ್ವಕಂ. ದೇವರನ್ನು ಓಂ ನಾಮಾನಂ, ಓಂ ಎಂಬ ಹೆಸರಿನ ದೇವರನ್ನು ತದರ್ಥ ಗುಣಪೂರ್ವಕಂ, ಆ ಓಂಕಾರದ ಅರ್ಥ ಅಲ್ಲಿ ಬಂದಿರತಕ್ಕಂಥ ಗುಣ ಅವುಗಳ ಪೂರ್ವಕವಾಗಿ ಉಪಾಸೀತ ಉಪಾಸನೆ ಮಾಡಬೇಕು. ಓಂ ಅಂದರೆ ಉಚ್ಚಾರಣೆ ಮಾಡಿದರೆ ಓಂ ಅಂತಾಗಲಿಲ್ಲ, ಗೊತ್ತಾಯ್ತಲ್ಲ. ಅರ್ಥ ಗುಣ, ಅದರ ಅರ್ಥ ಏನು ಮೊದಲು, ಅದರಿಂದ ಯಾವ ಗುಣ ಪರಮಾತ್ಮನ ಗುಣ ಅಭಿವ್ಯಕ್ತವಾಯಿತು ಅನ್ನೋದು ಎರಡನೇದು. ಆ ರೀತಿ ಉಪಾಸನೆ ಮಾಡಬೇಕು. ಓ ತತ್ವಾತ್ ಅವನಾನ್ ಮಾನಾತ್ ಏನದು ಹೇಳಿದರೆ ಅಂದರೆ ಓ ತತ್ವಾತ್ ಒಂದು, ಅವನಾತ್ ಆಮೇಲೆ ಮಾನಾತ್ ಅಧಿಕೋಚ್ಚತ್ವ ಕಾರಣಾತ್ ಆನಂದಾತ್ ಓಜಸಃ ಚ ಏವ ಭರಣಾತ್ ಓಂ ಉದಾಹೃತ ಇತಿ ಸಮನ್ವಯೇ. ಸಮನ್ವಯ ಅಂತ ಒಂದು ಗ್ರಂಥ, ಅದರಲ್ಲಿ ಅರ್ಥ ಸಮನ್ವಯ ಮಾಡಿ ಹೇಳಿದ್ದಾರೆ. ಇದಿಷ್ಟು ಕೂಡ ಅಲ್ಲಿ ಬಂದಿರೋದು ಅಂತ ಹೇಳಿದ್ದಾರೆ. ಓ ತತ್ವಾತ್ ಒಂದು, ಓತ ಅಂದರೆ ಸರ್ವತ್ರ ತುಂಬಿರೋದು, ಅವನಾತ್ ಅವಧಾತುವಿನಿಂದ ಓಂ ಬಂದಿರೋದ್ರಿಂದ ಅವನಾತ್ ರಕ್ಷಣೆ ಮಾಡೋದ್ರಿಂದ, ಮಾನಾತ್ ಅಧಿಕೋಚ್ಚತ್ವ ಕಾರಣಾತ್ ಆ ಊಮ ಅಲ್ಲಿ ಹೇಳ್ಬೇಕಾದ್ರೆ ಓತತ್ವಾತ್ ಅವನಾತ್ ಮಾ ಅಂದರೆ ಮಾನಾತ್ ಅಧಿಕೋಚ್ಚತ್ವ ಕಾರಣಾತ್ ಆನಂದಾದ್ ಓಜಸಶ್ಚೈವ ಭರಣಾದ್ ಓಮುದಾಹೃತ ಇತಿ ಸಮನ್ವಯೇ. ಅದಕ್ಕೆ ಇನ್ನೊಂದು ಕಾರಣ, ಇನ್ನೊಂದು ವ್ಯಾಖ್ಯಾನವೂ ಕೊಡ್ತಾರೆ. ಓತಮಸ್ಮಿನ್ ಜಗತ್ ಸರ್ವಂ ಅತ್ಯುಚ್ಚಶ್ಚ ಅಖಿಲೈರ್ಗುಣೈ ಇತ್ಯೋಮಿತಿ ಸದೋಪಾಸ್ಯ ಸೋಕ್ಷರ ಪುರುಷೋತ್ತಮ. ಓತಂ ಅಸ್ಮಿನ್ ಜಗತ್ ಸರ್ವಂ ಅತ್ಯುಚ್ಚಶ್ಚ ಅಖಿಲೈರ್ಗುಣೈ, ಅಸ್ಮಿನ್ ಇವನಲ್ಲಿ ಜಗತ್ ಸರ್ವಂ ಇಡೀ ಜಗತ್ತು ಸರ್ವ ಜಗತ್ತು ಕೂಡ ಓತಂ ಅವಲಂಬಿಸಿದೆ. ಉಚ್ಚಸ್ಥ ಅಖಿಲೈರ್ಗುಣೈ, ಪರಮಾತ್ಮನನ್ನು ಉಚ್ಚ ಅಂತ ಕರೆದ್ರು. ಉಚ್ಚ ಅಂದರೆ ಏನು, ಉನ್ನತ. ಯಾ ಎಷ್ಟರಲ್ಲಿ ಉನ್ನತ ಅಂದರೆ ಅಖಿಲೈರ್ಗುಣೈ ಉಚ್ಚ. ಎಲ್ಲ ಗುಣಗಳು ಕೂಡ ನಾನಾ ಸಮಸ್ತ ಗುಣಗಳು ಪರಮಾತ್ಮ ಅನಂತಪಟ್ಟು ಎಲ್ಲಗಿಂತ ದೊಡ್ಡವರು. ಅದರಿಂದನೇ ಇತಿ ಓಮಿತಿ ಸದೋಪಾಸ್ಯ ಸೋಕ್ಷರ ಪುರುಷೋತ್ತಮ. ಈ ಕಾರಣದಿಂದ ಅಕ್ಷರನಾದ ಪುರುಷೋತ್ತಮನನ್ನು ಓಂ ಅಂತ ಉಪಾಸನೆ ಮಾಡಬೇಕು ಸದಾ. ಉಚ್ಚತ್ವಾತ್ ಮತ್ತು ಸದಾ ಮತ್ತು ಅಲ್ಲಿಗೂ ಅನ್ವಯ, ಸದಾ ಸರ್ವಮತ್ಯುಚ್ಚ ಸತ್ಯುಚ್ಚ ಕೆಲ ಹೆರೆ ಕೊನೆಮೊಮ್ಮೆ ಒಂದರಲ್ಲಿ ಫಸ್ಟ್ ಆಗಿ ಬಂದು ಸೆಕೆಂಡ್ ಸೆಕೆಂಡ್ ಬಂದುಬಿಡ್ಬೋದು, ಇಲ್ಲಿ ಹಾಗಿಲ್ಲ, ಸದಾ ಅತ್ಯುಚ್ಚನಾದವನು. ಉಚ್ಚತ್ವಾತ್ ಗೀಯಮಾನತ್ವಾತ್ ಸ್ಥಾನಾದ ಉದ್ಗೀತ ಉಚ್ಚತೆ. ಉದ್ಗೀತ ಉಚ್ಚತ್ವಾತ್ ಆಮೇಲೆ ಗೀಯಮಾನತ್ವಾತ್ ಗಿ ಸ್ಥಾನಾತ್ ಥ ಅದಕ್ಕೆ ಉಚ್ಚತ್ವಾತ್ ಗೀಯಮಾನತ್ವಾ ಸ್ಥಾನಾದ ಉದ್ಗೀತ ಉಚ್ಚತೆ. ಇಷ್ಟು ಕೂಡ ತಿಳ್ಕೊಳ್ಳೋದಕ್ಕೆ ಎಲ್ಲರೂ ಅಧಿಕಾರಿಗಳು, ಉಪಾಸನೆ ಮಾಡೋಕ್ಕೆ ಅವರ ಅಧಿಕಾರಿಗಳು. ಹೌದು ಹೌದು. ಓಮಿತ್ತೇನ ಸಮುದ್ದಿಶ್ಯ ಹಿ ಉದ್ಗಾತ ಗಾಯತಿ ಸ್ಫುಟಂ ವಿಷ್ಣೋರೋಮಿತೇನಾಮ್ನೋಶ್ಯ ವ್ಯಾಖ್ಯಾನಮಧಿಕೋಚ್ಯತ ಅಕಾರೇಣಾಧಿಕಂ ಪ್ರೋಕ್ತಂ ಉಕಾರೇಣೋಚ್ಯ ಮುಚ್ಯತೆ ತಥಾಮಿತಂ ಸರ್ವವೇದೈಃ ಮಕಾರೇಣಾಭಿಧೀಯತೆ ಅಧಿಕೋಚ್ಯಮಿತಿ ಜ್ಞಾತಂ ಓಮಿತ್ಯಸ್ಯ ಅರ್ಥಃ ಈರಿತಃ. ಓಮಿತ್ತೇನಂ ಸಮುದ್ದಿಶ್ಯ ಹಿ ಉದ್ಗಾತ ಗಾಯತಿ ಸ್ಫುಟಂ. ಉದ್ಗಾತೃ ಈ ಯಜ್ಞಗಳಲ್ಲಿ ದೇವರನ್ನು ಓಂ ಅಂಥೇಳಿ ಗಾನವನ್ನು ಮಾಡ್ತಾರೆ. ಅಂದರೆ ಓಂ ಅಂತ ಯಾವಾಗ ಹೇಳ್ತಾರೋ ಉದ್ದೇಶ ಯಾರಾಗಿರ್ತಾರೆ, ದೇವರಾಗಿರ್ತಾರೆ. ಯಾವುದೇ ಮಂತ್ರದಲ್ಲಿ ಎಲ್ಲೇ ಓಂಕಾರ ಬಂದರೂ ಕೂಡ ಓಂಕಾರದಿಂದ ಪ್ರತಿಪಾದ್ಯನಾದವನು ನಾರಾಯಣ ಮಾತ್ರ. ಅದಕ್ಕೆ ಓಮಿತ್ತೇನಂ ಸಮುದ್ದಿಶ್ಯ ವಿಷ್ಣೋಹೋ ಓಮಿತಿ ನಾಮ್ನೋಶ್ಯ ವ್ಯಾಖ್ಯಾನ ಮಧಿಕೋಚ್ಯತ. ವಿಷ್ಣುವಿಗೆ ಓಮತ ನಾಮ ಯಾತಕ್ಕಿದೆ ಅಂದರೆ ಅದರ ಅರ್ಥ ಏನು ಅಂದರೆ ವ್ಯಾಖ್ಯಾನ ಅಸ್ಯ ವ್ಯಾಖ್ಯಾನ ಓಂಕಾರಸ್ಯ ವ್ಯಾಖ್ಯಾನಂ ಏನು ಅಧಿಕೋಚ್ಯತ ಆ ಓಮ ಅಧಿಕ್ಯಂತ ಉಚ್ಚನಾದ್ದರಿಂದ ಅದರ ಓಂ ಅಂತ ಕರೀತಾರೆ. ಅಕಾರೇಣ ಅಧಿಕಂ ಪ್ರೋಕ್ತಂ ಅದು ಹೇಗೆ ಬಂತು ಅಧಿಕೋಚ್ಯ ಅಂತ ಹೇಗೆ ಬಂತು ಅಂದರೆ ಆ ಓಮ ಇದೆ, ಆ ಅಂದರೆ ಅಕಾರ ಅದರಿಂದ ಅಧಿಕ ಅಂತ ಅರ್ಥ, ಆ ಅಂದರೆ ಅಧಿಕ. ಆಮೇಲೆ ಉಕಾರೇಣ ಉಚ್ಚ ಮುಚ್ಚತೆ ಊ ಉಚ್ಚ ಆ ಅಧಿಕ ಊ ಉಚ್ಚ ಓ ಆಯಿತು. ಆಮೇಲೆ ಮಾ ಅಂದರೆ ಏನು ಮಿತಂ ತಿಳಿಯಲ್ಪಟ್ಟವರು ಯಾವುದರಿಂದ ಸರ್ವವೇದೈ ಅಖಿಲಾಮ್ನಾಯಿಕ ವೇದ್ಯೋ ಹರಿಹಿ ಅದಕ್ಕೆ ದೇವರನ್ನು ಏನಂತಾರೆ ಮಾ ಅಂತಾರೆ ಆ ಊ ಮಾ. ತಥಾಮಿತಂ ಸರ್ವವೇದೈ ಮಕಾರೇಣ ಅಭಿಧೀಯತೆ ಅಧಿಕೋಚ್ಚಮಿತಿ ಜ್ಞಾತಂ ಓಮಿತ್ಯಸ್ಯ ಅರ್ಥ ಈರಿತಃ ಅಂದಿಟ್ಟುಕೊಂಡೆ ಇದನ್ನು ಏನಂತ ಕರೆದಿದ್ದಾರೆ ಓಂ ಅಂತ ಕರೆದಿದ್ದಾರೆ ಅಂತ ಹೇಳಿ ಇದಿಷ್ಟು ಕೂಡ ಸಂಬಂಧಪಟ್ಟಂಥ ವಿವರಣೆಗಳು. ಓಮಿತ್ತೇತ ಅದೇ ಉದ್ಗೀತಂ ಉಪಾಸೀತ ಅಂತ ಹೇಳಿದಲ್ಲ ಅದಿಷ್ಟು ಅರ್ಥವನ್ನು ಹೇಳಿದರು. ಅದು ಮುಂದಿನ ಭಾಗ ಏನಿದೆ ಈಗ ಅಷ್ಟಮರಸ ಅಂತ ಬಂದಿದೆ ಅದಕ್ಕೆ ಅರ್ಥ ಹೇಳಬೇಕಾಗಿದೆ, ಅದನ್ನೆಲ್ಲ ಹೇಳ್ತಾರೆ ಈಗ. ಅದು ಅಧಿಕೋಚ್ಯ ಅಂಬುದನ್ನು ಬಿಡಿಸಿ ಹೇಳ್ತಾರೆ. ಹೇಗೆ ಅಧಿಕೋಚ್ಯ ಅಂದರೆ ತದೇ ತತ್ ಪರಮತ್ವಂತು ಯಥಾಕ್ರಮ ಮುದೀರ್ಯತೆ. ಬರೀ ಸರ್ವೋತ್ತಮ ಅಂತ ತಿಳ್ಕೊಂಡ್ರೆ ಸಾಲದು, ಈ ಕ್ರಮದಲ್ಲಿ ಸರ್ವೋತ್ತಮ ಅಂತ ತಿಳ್ಕೊಬೇಕು. ಅದು ಯಾವ ಕ್ರಮ ಅಂದರೆ ದೇವತಾ ಅನುಕ್ರಮಜ್ಞಾಶ್ಚ ವಿಷ್ಣೋ ಪರಮತಾವಿಧ. ದೇವತಾ ಅನುಕ್ರಮಜ್ಞಾಶ್ಚ ದೇವತೆಗಳನ್ನು ಕ್ರಮವಾಗಿ ತಿಳಿದು ಅದರಲ್ಲಿ ಪರಮ ಅಂತ ದೇವರನ್ನು ತಿಳಿಬೇಕು. ವಿಷ್ಣೋ ಪರಮತಾವಿಧ ಪರಮತ ಪರಮತ ಸ್ವಮತ ಪರಮತ ಅಂತ ಅರ್ಥ ಅಲ್ಲ, ಪರಮಸ್ಯ ಭಾವ ಪರಮತ ಪಾರಮ್ಯ ಅಂತ ಅರ್ಥ. ಪರಮತಾವಿಧ ವಿಷ್ಣುವಿನ ಪಾರಮ್ಯವನ್ನು ತಿಳಿದವರಿರ್ತಾರಲ್ಲ ಅವರೇನಂತ ಕರೀತಾರೆ ಅವರನ್ನು ಏಕಾಂತಿನಸ್ತೇ ವಿಜ್ಞೇಯ ಏಕಾಂತ ಭಕ್ತರು ಅಂತ ಅವ್ರ ಹೆಸರು. ಅತ್ಯಂತ ಕ್ರಮವಾಗಿ ಬಿಡಿಸಿ ಹೇಳೋದು ಬೇರೆ, ಬರೀ ಶ್ರೇಷ್ಠ ಅಂತ ಹೇಳಿಬಿಡೋದು ಬೇರೆ, ಎವರೆಷ್ಟು ದೊಡ್ಡದು ಅಂದ್ಬಿಡೋದು ಅಷ್ಟೇ. ಎಷ್ಟು ದೊಡ್ಡದು ಈ ಹೈಟ್ ಎಷ್ಟು ಇದೆಷ್ಟು ಬೇರೆ ಅದಕ್ಕೆ ನಿಯರೆಸ್ಟ್ ಯಾವುದಿದೆ ಅದೆಲ್ಲ ಯೋಚನೆ ಮಾಡಿದಾಗ ಏನಾಗುತ್ತೆ ಅದಕ್ಕೆ ಸರಿಯಾದ ಜ್ಞಾನ ಅಂತ ಕರೀತಾರೆ. ದೇವರನ್ನು ಬರೀ ದೊಡ್ಡವನು ಅಂತ ತಿಳ್ಕೊಂಡ್ರೆ ಸಾಲದು, ಈ ರೀತಿ ದೊಡ್ಡವನು ಅಂತ ತಿಳಿಬೇಕು. ಅವರನ್ನು ಏಕಾಂತಿಗಳು ಅಂತ ಕರೀತಾರೆ. ಯಥಾಕ್ರಮ ಪರಾಸ್ತಥಾ ಅಸ್ಮಾತ್ ಅಸೌ ಉಚ್ಚಃ ಇತಿ ಕ್ರಮಸ್ಯ ಅಂತಗತಂ ಹರಿಂ. ಅಸ್ಮಾತ್ ಅಸೌ ಉಚ್ಚಃ ಏನು ಕ್ರಮ ಅಂದ್ರೇನು, ಅಸ್ಮಾತ್ ಅಸೌ ಉಚ್ಚಃ ಇವರಿಗಿಂತ ಇವನು ಶ್ರೇಷ್ಠ ಇವರಿಗಿಂತ ಇವರು ಶ್ರೇಷ್ಠ ಅಂತ ತಿಳ್ಕೊಳ್ಳೋದಕ್ಕೆ ಏನಂತಾರೆ ಕ್ರಮವಾಗಿ ತಿಳಿಯೋದು ಅಂತ ಹೇಳ್ತಾರೆ. ಅಸ್ಮಾತ್ ಅಸೌ ಉಚ್ಚಃ ಇತಿ ಕ್ರಮಸ್ಯ ಅಂತರ್ಗತಂ ಹರಿಂ. ಈ ಕ್ರಮದಲ್ಲಿ ಪರಮಾತ್ಮ ಕ್ರಮದಲ್ಲಿ ಅಂತರ್ಗತನಾಗಿದ್ದಾನೆ. ಏಕಮೇವತು ಯೇ ವಿದ್ಯುಹು ದೇಹಿ ಏಕಾಂತಿನ ಈರಿತಃ ಈರಿತಃ. ಏಕಾಂತಿಗಳು ಅಂತ ಯಾತಕ್ಕೆ ಕರೀತಾರೆ ಅಂದರೆ ಈ ಕ್ರಮದಲ್ಲಿ ಕೊನೆ ಏಕ, ಏಕಮೇವ ದ್ವಿತೀಯಂ ಏಕೋ ನಾರಾಯಣ ಆಸೀತ್ ಅಂತ ತಿಳ್ಕೊತಾರೆ. ಅದಕ್ಕೆ ಅವರು ಏಕಾಂತಿಗಳು ಅಂತ ಕರೀತಾರೆ. ವಿಷ್ಣುರೇವ ವಿಜಿಜ್ಞಾಸ್ಯ ವಿಷ್ಣುವೇ ಸರ್ವೋತ್ತಮ ಅವನಂಥವನಿಲ್ಲೇ ಇಲ್ಲ ಅವನಿಗೆ ಸಮಾನ ಇಲ್ಲ ಅಂತೇಳಿಯವರೆಲ್ಲ ಕೂಡ ಏಕಾಂತಿಗಳು. ವಾಯುದೇವರು ರುಜುಗಳು ಅವರೆಲ್ಲ ಏಕಾಂತ ಭಕ್ತರು. ಏಕಾಂತ ಭಕ್ತರು ಎರಡು ವಿಧ, ಪರಶುಕ್ಲತ್ರ ಏಕಾಂತ ಭಕ್ತರು ಬೇರೆ, ಇವರು ಗರುಡಶೇಷ ರುದ್ರಾದಿಗಳು ಅವರು ಕಡಿಮೆಯವ್ರಿಗೆ ಹೋಲಿಸಿ ಏಕಾಂತ ಭಕ್ತರೇ, ಗೊತ್ತಾಯ್ತಾ? ಅಬ್ಸಲ್ಯೂಟ್ ಏಕಾಂತ ಭಕ್ತರು ಬೇರೆ, ರಿಲೇಟಿವ್ ಏಕಾಂತ ಭಕ್ತರು ಬೇರೆ. ಏಕಮೇವತು ಯೇ ವಿದ್ಯುಹು ತೇಹಿ ಏಕಾಂತಿನ ಈ ರೀತಾಹ ಏವಂ ಯಥಾ ಕ್ರಮಜ್ಞಾಶ್ಚ ಸದ ಏಕಾಂತ ಪರಾಯಣಾಹ. ಮತ್ತು ಏಕಾಂತ ಪರಾಯಣರಾಗಿ ಬರೀ ತಿಳ್ಕೊಂಡ್ರೆ ಸಾಲದು, ಮತ್ತೆ ಏಕಾಂತನನ್ನೇ ಹರಿದೇವ ಪರಹ ಅಂಥೇಳಿ ಪರಾಯನ ದೇವರೇ ಗತಿ ಅಂತ ಆರಾಧನೆ ಕೂಡ ಮಾಡಬೇಕು. ಕೆಲವರು ಇರ್ತಾರೆ ವಿಷ್ಣು ಸರ್ವೋತ್ತಮ ಅಂತ ಗೊತ್ತು ಮಾರಮ್ಮನ ಗುಡಿಗೆ ಹೋಗ್ತೀವಿ ಅಂತೇಳೋದು, ಅಂಥವ್ರಿಗೆ ಬೇಕಾಶ್ಚನ ಇರ್ತಾರೆ ಹೋಗ್ತಾನೆ. ನಮ್ಮಲ್ಲೇ ಇದ್ದಾರೆ, ರಾಯಮಠಕ್ಕೂ ಹೋಗ್ತಾರೆ ಇದಕ್ಕೂ ಹೋಗ್ತಾರೆ, ಎರಡು ಇಲ್ಲಿ ಕ್ಯೂನ ಆ ಕ್ಯೂ ಕಂಟಿನ್ಯೂ ಮಾಡಿಬಿಡ್ತಾರೆ. ಅದೇ ಹೇಳಿದ್ದು, ಅದು ಅಲ್ಲ ಉಪಯೋಗ ಇಲ್ಲ, ಅದಕ್ಕೆ ದೀಕ್ಷೆ ಇರಬೇಕು. ಅದಕ್ಕೆ ವೈಷ್ಣವ ಅವೈಷ್ಣವತ್ವ ಜ್ಞಾನನೇ ಇಲ್ಲದೆ ಹೋದರೆ ಇವರೇ ನಮಗೆಲ್ಲ ಯಾತಕ್ಕೆಲ್ಲ ದೊಡ್ಡವರು ಬಿಡೋದು. ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಇಷ್ಟು ಜನ ಹೋಗೋ ಮೂರ್ಖರ ಇವರೆಲ್ಲ ದಡ್ರ, ಈ ರೀತಿ ಪ್ರಶ್ನೆ ಕೇಳೋದು, ಈ ರೀತಿ ಹುಚ್ಚುಚ್ಚು ಮಾಡಿ ಹಾಕಿಬಿಡ್ತಾರೆ. ಆ ರೀತಿ ಮಾಡಿದರೆ ಪ್ರಯೋಜನ ಇಲ್ಲ. ಅದು ಸದಾ ಏಕಾಂತ ಪರಾಯಣ, ಅದೇ ನಿಷ್ಠೆ ಹೊಂದಿರಬೇಕು ಯಾವಾಗಲೂ ಕೂಡ. ಪ್ರವಿಶಂತಿ ಪರಂ ದೇವಂ ನಾರಾಯಣ ಮನಾಮಯಂ ಉಚ್ಚಕ್ರಮಾಂತಗತ್ವೇನ ಕುರ್ಯುಃ ಪೂಜಾಂ ಹರೇ ಸದಾ. ಪ್ರವಿ ಇವರೆಲ್ಲ ಎಲ್ಲಿಗೆ ಹೋಗ್ತಾರೆ ಕೊನೆಗೆ? ಪರಂದೇವಂ ಅನಾಮಯಂ ನಾರಾಯಣಂ ಪ್ರವಿಶಂತಿ, ದೇವರೊಳಗೆ ಪ್ರವೇಶ ಮಾಡಿಬಿಡ್ತಾರೆ, ವೈಕುಂಠಕ್ಕೆ ಹೋಗ್ತಾರೆ ಅಂತ ಅರ್ಥ. ಪ್ರವಿಶಂತಿ ಪರಂ ದೇವಂ ನಾರಾಯಣ, ಜ್ಞಾನದ ಫಲ ಇದು. ನೋಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಮೊದಲು ಮೊದಲು, ಆಮೇಲೆ ಏನಾಗುತ್ತೆ ಫಲ ಸಿಕ್ಕಾಗ ಭಾರಿ ಶ್ರೇಷ್ಠ ಅನ್ಸುತ್ತೆ. ನಾರಾಯಣ ಮನಾಮಯಂ ಉಚ್ಚಕ್ರಮಾಂತಗತ್ವೇನ ಕುರಿಯುಃ ಪೂಜಾಂ ಹರೇ ಸದಾ. ಪ್ರತಿನಿತ್ಯ ಪೂಜೆಯ ಕಾನ್ಸೆಪ್ಟು ಅದೇನೆ, ದೇವರು ಸರ್ವೋತ್ತಮ ಅಂತ ಅನುಸಂಧಾನ ಇಟ್ಕೊಳ್ಳೋದಕ್ಕೇನೆ ಸಾಲಿಗ್ರಾಮಾದಿಗಳಲ್ಲಿ ಪೂಜೆ ಮಾಡ್ತಾ, ಅವರೆಲ್ಲ ತಾರತಮ್ಯದಲ್ಲಿ ಉಡದೋ ದೇವತೆಗಳನ್ನು ಇಟ್ಟುಕೊಂಡು ಅಲ್ಲಿ ಪೂಜೆ ಮಾಡಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ, ಒಂದು ಥಿಯರಿ ಪ್ರಾಕ್ಟಿಕಲ್ ಎರಡೂ ಆಗುತ್ತೆ. ಅದಕ್ಕಾಗಿ ಕುರಿಯುಃ ಪೂಜಾಂ ಹರೇ ಸದಾ, ಲಕ್ಷ್ಮ್ಯಾದೇಹ್ ಕ್ರಮಶಃ ಪೂಜಾಂ ಜ್ಞಾತ್ವಾ ಭಾಗವತಾ ಇತಿ. ಉಳಿದವ್ರು ಪೂಜೆ ಬಿಡಬಾರದು ಮತ್ತೆ. ಲಕ್ಷ್ಮ್ಯಾದೇಹೇ ಪೂಜಾಂ ಕ್ರಮಶಃ, ಕ್ರಮವಾಗಿ ಲಕ್ಷ್ಮ್ಯಾದಿಗಳ ಪೂಜೆಗಳನ್ನು ಮಾಡಬೇಕು. ಜ್ಞಾತ್ವಾ ಭಾಗವತಾ ಇತಿ, ಯಾತಕ್ಕೆ ಭಗವದ್ಭಕ್ತರು ಅಂತ ತಿಳ್ಕೊಂಡು ಮಾಡಬೇಕು. ಪರಿವಾರತೆಯ ಗ್ರಾಹ್ಯಾ ಅಪಿಹೇಯಾ ಪ್ರಧಾನತಃ ರಮಾ ಬ್ರಹ್ಮಾದಯಸ್ತಸ್ಯ ಪರಿವಾರತ ಏವತು ವಿಷ್ಣೋರತ್ಯುತ್ತಮತ್ವಾದ ಅಖಿಲ ಗುಣಗಣೈ ತತ್ರ ಭಕ್ತಿಂ ಗರಿಷ್ಠಾಂ. ಗರಿಷ್ಠ ಅಂದರೆ ಸೂಪರ್ಲೇಟಿವ್, ಅದು ಅತಿ ಹೆಚ್ಚು ಭಕ್ತಿ ದೇವರಲ್ಲಿ ಮಾಡಬೇಕು. ಶ್ರೀಧಾರಾಭ್ಯಾಶ್ಲಿಷ್ಟೇ ಶ್ರೀಧಾರಾಭ್ಯಾಂ, ಆಮೇಲೆ ಅಮಾಸ ಪರಿವಾರಾತ್ಮನ ಸೇವಕೇಶು. ಯಾರು ಪರಿವಾರ ಅಂದರೆ ಯಸ್ಸಂಧತ್ತೆ ವಿರಿಂಚಿ ಶ್ವಸನ ಬಿಹಗಪ ಅನಂತ ರುದ್ರ ಇಂದ್ರ ಪೂರ್ವೇಶು ಆಧ್ಯಾಯನ್ ತಾರತಮ್ಯಂ ಸ್ಫುಟಭವತಿ ಸದಾ ವಾಯು ಅಸ್ಮದ್ ಗುರುಸ್ತಂ. ಇದಿಷ್ಟು ಪೂರ್ತಿ ಆ ಶ್ಲೋಕ ಅರ್ಥ ಆಗಲಿಕ್ಕೆ ಇದು ಬೇಕಿದೆ. ಭಾಗವತ ಇತಿ ಪೂಜ್ಯಾಹ ಸ್ವತಂತ್ರ ಪೂಜ್ಯತಾ ಬುದ್ಧ್ಯಾ ನದದ್ಯುಹ್ ಕಿಂಚ ಕಶ್ಚಿಚಿತ್. ಸ್ವತಂತ್ರರು ಅಂತ ಪೂಜೆ ಮಾಡಿಬಿಟ್ರೆ ಅವರನ್ನು, ಅವ್ರೇನು ಕೊಡೋದಿಲ್ಲ ಅಂತ ಹೇಳಿ. ಸ್ವತಂತ್ರ ಅಂತ ಪೂಜೆ ಮಾಡಿದರೆ ಮಾತ್ರ ಏನು ಅನುಗ್ರಹ ಮಾಡೋದೇ ಇಲ್ಲ ಅವರು. ಅವರು ಅಸ್ವತಂತ್ರರು ಅಂತ ತಿಳ್ಕೊಂಡೇ ಪೂಜೆ ಮಾಡಿದರೆ, ಪರಿವಾರ ಅಂತ ತಿಳ್ಕೊಂಡು ಪೂಜೆ ಮಾಡಿದರೆ ಅವ್ರು ಏನು ಕೊಡಬೇಕೋ ಅದನ್ನು ಕೊಡ್ತಾರೆ. ಸ್ವತಂತ್ರ ಪೂಜ್ಯತಾ ಬುದ್ಧ್ಯಾ ನದದ್ಯುಹ್ ಕಿಂಚ ಕಶ್ಚಿತ್. ನಮಗೇನು ಅನಿಸುತ್ತಾಗ, ರಾವಣಾದಿಗಳು ಏನು ತಾರತಮ್ಯ ಜ್ಞಾನ ಇಟ್ಕೊಂಡಿಲ್ಲ, ಪೂಜೆ ಮಾಡಿದ್ದು ಕೊಟ್ಟರೋ ಇಲ್ಲ, ಇವತ್ತು ಎಷ್ಟೋ ಜನ ರಾಯರ ಬಗ್ಗೆ ಏನು ತಾರತಮ್ಯ ಜ್ಞಾನನೂ ಗೊತ್ತಿಲ್ಲ ಅವರಿಗೆ. ವಿಜಯೇಂದ್ರ ಕರಾಬ್ಜೋತ ಸುಧೀಂದ್ರ ವರಪುತ್ರಕನೂ ಗೊತ್ತಿಲ್ಲ, ಫಲ ಕೊಡ್ತಾರಿಲ್ಲ ಅಂತ ಕೇಳಿದರೆ ಮುಖ್ಯ ಫಲ ಕೊಡೋದಿಲ್ಲ ಅಂತ ಅರ್ಥ. ನದದ್ಯುಹು ಕಿಂಚ ಹೋಗಿ ಬಂದ, ಯಾರದ ಮನೆಗೆ ಕೆಲಸ ಕೇಳೋಂತ ಹೋಗಿದ್ದ, ಹೋದ ಬಂದ, ಊಟ ಗಿಟ್ಟ ಹಾಕಿ ಕಳಿಸಿದ್ರು, ಕೆಲಸ ಆಗಲಿಲ್ಲ ಅಂದ್ಬಿಟ್ಟ. ಊಟ ಹಾಕಿದ್ರಲ್ಲ ಅಂದರೆ ಆ ಊಟಕ್ಕೆ ಹೋಗಿದ್ದಲ್ಲ ಅವನು, ಯಾತಕ್ಕೆ ಹೋಗಿದ್ದ? ಆ ಕೆಲಸ ಆಗಲೇ ಇಲ್ಲ, ಆದ್ರಿಂದ ಏನಾಯ್ತು, ಏನಂತಾನೆ ಅದಕ್ಕೆ, ಹೋಗಿದ ಕೆಲಸ ವ್ಯರ್ಥ ಆಯಿತು ಅಂದ್ಬಿಡ್ತ. ಗೊತ್ತಾಯ್ತಾ? ಇದು ಅರ್ಥ ಮಾಡಿಕೊಂಡ್ರೆ ಅಲ್ಪ ಫಲವನ್ನು ಏನಂತ ಕರೆಯೋದಿಲ್ಲ, ಫಲ ಅಂತ ಕರೆಯೋದಿಲ್ಲ ಅದು. ಆದ್ದರಿಂದ ಅದು ವೇಸ್ಟ್ ಇದ್ದಾಗಲೇ ಸರಿಯಾಗಿ ಅರ್ಥ. ನಿಮ್ಗೆ ಏನು ಅನಿಸುತ್ತೆ ದೊಡ್ಡದಕ್ಕೆಲ್ಲ, ಅವ್ರಿಗೂ ಫಲ ಕೊಡ್ತಾರೆ, ನಮಗೂ ಫಲ ಕೊಡಲಿ, ಅಂಥದ್ದು ಫಲ ಕೊಡಲಿ ಅಂದರೆ ಅದಕ್ಕೆ ಕಾಳು ಕೊಡಬಾರ್ದು. ಅದೇ ಕಾನ್ಸೆಪ್ಟೇ ಗೊತ್ತಿಲ್ಲ ಅವರಿಗೆ. ಹೇಳಿದ್ನಲ್ಲ, ಯಾರೋ ಕೆಲಸ ಕೇಳಕ್ಕೆ ಕಳಿಸಿದ್ರು ಯಾರ್ದೋ ಮನೆಗೆ, ಹೋದ ಕೆಲಸದ ಬಂದು ಊಟ ಹಾಕಿರು, ಊಟ ಮಾಡಿ ಕೆಲಸ ಕೇಳಿ ಬರ್ತೇ ಹೋದ್ಬಿಟ್ಟು ಕೇಳಿ, ಹೊಟ್ಟೆ ಊಟ ಮಾಡಿದ್ರೆ ನಿದ್ದೆ ಬಂತು, ಊಟ ಎದ್ದು ಬಂದ್ಬಿಟ್ಟಿ ಅಂತ. ಅಯ್ಯೋ ಹೌದಾ, ಕೇಳಲೇ ಇಲ್ಲ ಅಂತೇಳಿ. ಎಷ್ಟು ದಡ್ಡ ಇವರು, ಫಸ್ಟ್ ಕ್ಲಾಸ್ ಊಟ ವರ್ಣನೆ, ಊಟ ವರ್ಣನೆ ಮಾಡಿದ್ದೇ ಮಾಡಿದ್ವಾ ಅಂತ ಊಟ ಹಾಕಿದ್ರು ಅಂತೇಳಿ. ಆದರೆ ಮುಖ್ಯ ಉಪವಾಸ ಕಳಿಸಿದ್ರು ಯೋಚನೆ ಇರಲಿಲ್ಲ, ಅವ್ರು ಏನು ಕೆಲಸತ್ತೆ, ಏನಾಗುತ್ತೆ, ಉಪವಾಸ ಬಂದ್ಬಿಡ್ತಾನೆ, ಕೆಲಸ ಆಗಿಬಿಡುತ್ತೆ. ಅವ್ರು ಕೆಲಸ ಆಯಿತು ಅಂತಾರೆ, ಊಟ ಉಪವಾಸ ಆಗಿ ಬಂದಿರ್ತಾನೆ ಅವ್ರು. ಯಾಕೆ ಇದು ಲೆಕ್ಕನೇ ಅಲ್ಲ, ಅದು ಇವತ್ತು ಕೆಲಸ ಆಗದಿದ್ದು ಏನದು, ಊಟ ಆಗದಿದ್ದು ಲೆಕ್ಕನೇ ಇಲ್ಲೇ ಇಲ್ಲ ಅವ್ರಿಗೆ. ಏನಂತಾನೆ, ಕೆಲಸ ಆಯಿತು ಅಂದ್ಬಿಡ್ತಾರೆ. ಯಾಕೆ ಮುಖ್ಯ ಕೆಲಸ ಆಗೋಗ್ಬಿಟ್ಟಿದೆ ಅವ್ರಿಗೆ ಈಗಾಗಲೇ. ನಮಗೆ ಈ ತಾರತಮ್ಯ ಜ್ಞಾನ ಇರಬೇಕು, ನಮ್ಮಲ್ಲಿ ಅದಿಲ್ಲ. ಇವತ್ತು ರಾಯರು ಎಲ್ಲರಿಗೂ ಹೊರಗೆ ಕೊಡ್ತಾರೆ, ನಮಗೂ ಕೊಡ್ತಾರೆ, ಮತ್ತೆ ಅವ್ರ ಹತ್ರ ನಾವು ಯಾಕೆ ಮಾಡಬಾರ್ದಾಗಿದ್ರೆ, ಅವರು ರಾಯರ ಹತ್ರ ಬರ್ತಾರೆ, ನಾವ್ರ ಹತ್ರ ಯಾಕೆ ಹೋಗ್ಬಾರ್ದು, ಈ ಥರ ಶುರು ಮಾಡ್ತಾರೆ. ಅದು ಬ್ರಾಡ್ ಮೈಂಡೆಡ್ ಇದ್ದ ಹಾಗೆ ನೋಡಿದ್ರ, ಇವ್ರು ಅವ್ರ ಹತ್ರ ಹೋಗ್ತಾರೆ, ಇವ್ರ ಹತ್ರ ಹೋಗ್ತಾರೆ, ಎಂಥ ವಿಶಾಲ ಭಾವನೆ ಅಂತ ಕರಿತಿರ್ತಾರೆ. ಮೂರ್ಖತನ ಅಂತಾರೆ, ವಿಶಾಲ ಭಾವನೆ ಅಂತಾರೆ. ಆಧಾರಗಳ ಪ್ರಕಾರ ಏನದು, ಭಾರಿ ವಿಶಾಲ ಭಾವನೆ ಅದು. ಮಾನವೀಯತೆ ಏನೋ ಹೆಸರಿಟ್ಬಿಡ್ತಾರೆ ಅವಕ್ಕೆಲ್ಲ ಕೂಡ, ನಮ್ಮ ಜನ ಹಾಗೆ ಮಾಡ್ತಾರೆ. ಅಲ್ಲಲ್ಲ ಅಲ್ಲ ಅಲ್ಲ, ಅದು ಎರಡು ಅರ್ಥ ಇದೆ. ಸ್ವತಂತ್ರ ಪೂಜ್ಯತಾ ಬುದ್ಧ್ಯಾ ನ ತದ್ಯುಹು ಕಿಂಚ ಕಶ್ಯಚಿತ್. ಅವರು ಫಸ್ಟಿಗ ರವಾ ಬ್ರಹ್ಮಾದಿಗಳು ನಮಗೇನು ಕೊಡೋದಿಲ್ಲ. ಸ ಯಾಕೆ ಯಾವಾಗ ಅದು ಸ್ವತಂತ್ರ ಪೂಜ್ಯತಾ ಬುದ್ಧ್ಯ ಅರ್ಚಿತಾ ಕಶ್ಯಚಿತ್ ಯಾರಿಗೂ ಕೂಡ ಕಿಂಚನ ದದ್ಯು ಏನು ಮಾಡಿದ್ರು ಕೊಡೋದಿಲ್ಲ. ಗೊತ್ತಾಯ್ತು ಆ ಅರ್ಥ ಅದಕ್ಕೆ. ಯಾಕೆ ಯಾರು ಬಂದು ಹಿಂದೆ ಬಂದು ರೆಫರೆನ್ಸ್ ಯಾರಿಗೆ ಬಹುವಚನ ಈಗ ಭಾಗವತ ಐತಿ ಬಹುವಚನ ಇದೆ ಗೊತ್ತಾಯ್ತಾ. ಆದ್ದರಿಂದ ಅವರು ಏನೂ ಕೊಡೋದಿಲ್ಲ. ಅರ್ಥ ಆಯ್ತಾ? ಅವ್ರಿಗೂ ಕೊಡ್ತಾರೆ ಎಂಬುದಕ್ಕೆ ಉತ್ತರ ಇದೆ. ಉದಾಹರಣೆಗೆ ಬ್ರಹ್ಮರುದ್ರಾದಿ ದೇವತೆಗಳು ಫಲ ಕೊಟ್ಟಿದ್ದು ಬೇಕಾಷ್ಟು ಕಂಡಿದ್ದೇವೆ ನಾವು. ಆದರೆ ಅವ್ರಿಗೆ ಎಂಥ ಫಲ, ಅವರು ನಾಶ ಆಗಿ ಹೋಗ್ತಾರೆ ಆಮೇಲೆ. ಆದ್ದರಿಂದ ಫಲ ಅಂತ ಕರೆಯೋದಿಲ್ಲ. ಆದ್ದರಿಂದ ಅವ್ರಿಗೆ ಫಲ ಕೊಡೋದಿಲ್ಲ. ಇದರಿಂದ ನಮಗೆ ಹೊಸ ವಿಷಯ, ಬ್ರಹ್ಮಾದ್ಯಾಮನು ಸಂಜ್ಞಾಯೇ ವರ್ಣತ್ವೇ ನೋದಿತಾ ಶ್ರುತವು ಮಾನವಾಖ್ಯಾಶ್ಚ ಮುನಯ ತಾನ್ಯಜಂತಿ ಚ ತಾನ್ಯಜಂತಿನ ಚೇತರಾನ್. ಅದಕ್ಕೇ ಬ್ರಹ್ಮಾದ್ಯಾಹ ಅದೇ ವಿಷಯ ಕಂಟಿನ್ಯೂ ಮಾಡ್ತಾರೆ ಮತ್ತೆ. ಬ್ರಹ್ಮಾದ್ಯಾಹ ಮನುಸಂಜ್ಞಾಹ, ಅವರಿಗೆ ಮನುಗಳು ಅಂತ ಹೇಳ್ತಾರೆ. ಬ್ರಹ್ಮಾದಿಗಳಿಗೆ ಮನುಗಳು ಅಂತ ಕರೀತಾರೆ. ತೇ ವರ್ಣತ್ವೇನ ಉದಿತಾ ಶ್ರುತವು. ವರ್ಣತ್ವ ಅಂದ್ರೇನು? ವರ್ಣಾಭಿಮಾನಿ ದೇವತೆಗಳಾಗಿ ಶ್ರುತಿಗಳಲ್ಲಿ ಹೇಳಲ್ಪಟ್ಟಿದ್ದಾರೆ. ಮಾನವಾಖ್ಯಾಹ ಶ್ಚ ಮುನಯ, ಅವರೆಲ್ಲ ಮನುಗಳು. ಮುನಿಗಳನ್ನು ಮಾನವರು ಅಂತ ಕರೀತಾರೆ. ಬ್ರಹ್ಮಾದಿಗಳೆಲ್ಲ ಮನುಗಳು, ಸ್ವಾಯಂಭೂಮನು ಅವರೆಲ್ಲ ಅಲ್ಲ. ಈಗ ಬ್ರಹ್ಮಾದಿಗಳು ಮನುಗಳು, ಇವರೆಲ್ಲ ಮಾನವರು ಮುನಿಗಳು. ಯಜಂತಿ ನಚೇತರ, ಇವರೆಲ್ಲ ಎಂಥವರು ಅಂದರೆ ಉಳಿದವರು ಏನು ಮಾಡಿದ್ರು ಕೂಡ ಅಪ್ಪಿತಪ್ಪಿ ಬೇರೆಯವ್ರು ಪೂಜೆ ಮಾಡೋದಿಲ್ಲ. ಅವರು ಆ ಗುಣದಲ್ಲಿರ್ತಾರೆ. ಪಿತೃತ್ವೇನ ಗುರುತ್ವೇನ ಸಾಕ್ಷಾತ್ ಭಾಗವತತ್ವತಃ ಅಪಭ್ರಷ್ಟ ದೇವಾಶ್ಚ ಬ್ರಹ್ಮಾದ್ಯಾಖ್ಯಾಯುತಾಪಿ. ಮತ್ತು ಯಾವ ರೀತಿ ಆರಾಧನೆ ಮಾಡ್ತಾರೆ ಅಂದರೆ ಪಿತೃತ್ವೇನ ದೇವರನ್ನ, ಗುರುತ್ವೇನ ದೇವರನ್ನ, ಸಾಕ್ಷಾತ್ ಭಾಗವತತ್ವತಃ ಈ ರೀತಿ ಪೂಜೆ ಮಾಡ್ತಾರೆ ಅವರು. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಸೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಪಿತೃಧರಿರೇವ ಜಗತ್ ಪಿತೃಮಾತೃಗತಿ. ಈ ರೀತಿ ಆರಾಧನೆ ಮಾಡ್ತಾರೆ. ಅವರೆಲ್ಲ ಕೂಡ ದೇವರನ್ನು, ಅವರೆಲ್ಲ ಭಾಗವತರು, ಆದರೆ ಹಾಗೆ ಮಾಡ್ತಾರೆ. ಇನ್ನೊಂದು ಗುಂಪಿದೆ, ಅಪಭ್ರಷ್ಟ ಅದೇವಾಶ್ಚ ಬ್ರಹ್ಮಾದ್ಯಾಖ್ಯಾಯುತಾಪಿ. ಇನ್ನು ಬ್ರಹ್ಮಾದಿ ಹೆಸರಿನ ದೇವತೆಗಳು ಅಲ್ಲದವರು ಇದ್ದಾರೆ ಅಂತ ಹೇಳ್ತಾರೆ. ಭಾಳ ಇಂಟ್ರೆಸ್ಟಿಂಗ್ ಅದು. ಬ್ರಹ್ಮಾದ ಹೆಸರಿದ ಒಬ್ಬ ದೇವತೆ ಅಲ್ಲಾತ, ಒಬ್ಬ ದೈತ್ಯ. ಬ್ರಹ್ಮಾದ ಹೆಸರಿದೆ ಅದಕ್ಕೆ, ವಾಯು ಅಂತ ಹೆಸರಿದೆ. ಅಂಥವರಿದ್ದಾರೆ, ಅವರಿಗೆಲ್ಲ ಅಲ್ಲಿ ಹೇಳಿ ದೀನದೇವರು ಅಂತ ಹೆಸರು ಅವರಿಗೆ. ಇವರೆಲ್ಲ ಮನುದೇವತೆಗಳು, ಅವರೆಲ್ಲ ದೀನದೇವತೆಗಳು. ಮನುದೇವತೆಗಳು ಅಂದರೆ ಇವರೆಲ್ಲ ಶಾಸ್ತ್ರದಲ್ಲಿ ಬಂದವರು. ಅವರೆಲ್ಲ ಏನು ಹೆಸರು ಇಟ್ಕೊಂಡು ಕಾಪಿ ಹೊಡೆದು ಸ್ಮಗಲ್ ಮಾಡೋರಿದ್ದಾಗ, ಅವರೆಲ್ಲ ಸ್ಮಗ್ಲರ್ಸ್ ಇದ್ದಾಗೆ ಹೆಸರು ಅದೇ ಇರುತ್ತೆ. ಅದಕ್ಕೆ ಅವ್ರಿಗೆ ಅವರು ದೇವಸಂಜ್ಞಾಷ್ಟೇ ದೀನತ್ವ ಅಂತ ನೋಡಿ, ದೀನರವರು. ಸ್ವಾರಸ್ಯ ಇಷ್ಟೇ, ಕ್ರೀಡಾದಿ ಗುಣವತ್ವಾತ್ ದೇವಾಹ ಇವರು, ದೀನತ್ವಾದ ದೇವಾಹ ಅವರು. ಅವ್ರ ದೇವತೆಗಳು ಅಂತ ಯಾತಕ್ಕೆ ಕರೀತಾರೆ? ದೀನರಾದ್ರಿಂದ ದೇವತೆಗಳು ಅಂತ ಕರೀತಾರೆ. ಅದೇ ಹೆಸರು, ಅದೇ ಹೇಳ್ತಿರೋದು ಈಗ. ಬ್ರಹ್ಮಾದ್ಯಾಖ್ಯಾಯುತಾಪಿ, ಬ್ರಹ್ಮಾದಿ ಹೆಸರು ಬೇರೆ ಇಟ್ಕೊಂಡ್ಬಿಟ್ಟಿದ್ದಾರೆ ಅವರು. ಅದೇ ಹೆಸರು ಇಟ್ಕೊಂಡೇ ಓಡಾಡ್ತಿದ್ದಾರೆ ಅವ್ರಿಗೆ. ದೇವತೆಗಳು ಬೇರೆ ಹೆಸರು, ಕಾರಣ ಮಾತ್ರ ಅದಲ್ಲ, ದೀನತ್ವ ಪ್ರವೃತ್ತಿ ನಿಮಿತ್ತ ಬೇರೆ. ಇವರಿಗೆ ಕ್ರೀಡಾದಿ ಗುಣವಿಶಿಷ್ಟತ್ವ ದೇವತಾ ದೇವಶಬ್ದ ವಾಚ್ಯತ್ವ ಇವರಿಗೆ, ದೀನತ್ವ ದೇವಶಬ್ದ ವಾಚ್ಯತ್ವ ಅವರಿಗೆ. ದೀನತ್ವ ಪೂಜೆ ಏಯುಹು ನತಾನ್ ಕ್ವಚಿತ್ ನಮ್ಮಲ್ಲೇ ಇದೆ. ಅವನು ಬೃಹಸ್ಪತಿ, ಅವೋ ಮಹಾಬೃಹಸ್ಪತಿ ಎಂದು ಬಿಡ್ತಾರೆ. ಬೃಹಸ್ಪತಿ ಶಬ್ದ ಯಾತಕ್ಕೆ ಬಂತವರಲ್ಲಿ ಪ್ರವೃತ್ತಿ ನಿಮಿತ್ತ? ದಡ್ಡ ಎಂಬ ಅರ್ಥದಲ್ಲಿ. ಅವನು ಮಹಾಬೃಹಸ್ಪತಿ ಅಂದರೆ ದಡ್ಡ ಅಂತ ಅರ್ಥ. ಬೃಹಸ್ಪತಿ ಆಚಾರ್ಯ ಬೃಹಸ್ಪತಿ ಅಂದರೆ ಭಾರಿ ವೇದಜ್ಞಾನಿಗಳು ಅಂತ ಅರ್ಥ. ಅದೇ ಪದನೇ ಪ್ರವೃತ್ತಿ ನಿಮಿತ್ತ ಬೇರೆ. ನಮಗೇನೋ ಲೋಕದಲ್ಲಿ ಗೊತ್ತಾಯ್ತಲ್ಲ, ಈಗ ಬೃಹಸ್ಪತಿ ಅನ್ನೋ ಶಬ್ದನ ಬೃಹಸ್ಪತಿ ಆಚಾರ್ಯಗೂ ಉಪಯೋಗಿಸ್ತಾರೆ ಮತ್ತು ದಡ್ಡರಿಗೂ ಉಪಯೋಗಿಸ್ತಾರೆ. ಅದೇ ದೇವಶಬ್ದ ಕೂಡ ಹಾಗೇನೆ, ದೇವತೆಗಳಿಗೂ ಉಪಯೋಗಿಸ್ತಾರೆ, ದೈತ್ಯರಿಗೂ ಉಪಯೋಗಿಸ್ತಾರೆ. ಅದು ದೀನರಾದ್ರಿಂದ ದೇವತೆಗಳ ಹೆಸರಿದೆ ದೈತ್ಯರಿಗೆ. ಪೂಜೆಯೇ ನತಾನ್ಕೋ, ಇವ್ರ ಮಾತ್ರ ಏನು ಮಾಡಿ ಪೂಜೆ ಮಾಡಬಾರ್ದು. ಭಾಗವತರೆಲ್ಲ ಏನು ಮಾಡೋದಿಲ್ಲ, ದೇವಸಂಜ್ಞಾಶ್ಚ ದೀನತ್ವ. ಆದರೆ ಇವರನ್ನು ಪೂಜೆಯೇ ಭಾಗವತರು ಏನು ಮಾಡಿ ಪೂಜೆ ಮಾಡೋದೇ ಇಲ್ಲ. ಯದ್ ಭಾಗವತ ಬುದ್ಧೈವ ದತ್ತಂ ಬ್ರಹ್ಮಾದ ಯಸ್ಸುರಾಹ. ನೋಡಿ, ಬರೀ ಬ್ರಹ್ಮಾಣೇನು ಬ್ರಹ್ಮಣೇ ಸ್ವಾಹ ಅಂದ್ರೆ ಬಂದಿರ ತಗೊಳ್ಳಲ್ವಂತೆ. ಯಾರು ತೊಗೊಂಡೋಗ್ತಾರೆ ಅದನ್ನು? ಇವ್ರು ಕಾಯ್ತಾ ಕೂತಿರ್ತಾರೆ ತೊಗೊಂಡೋಗ್ಲಿಕ್ಕೆ, ಇವ್ರು ಎತ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಯಾವಾಗ ಬ್ರಹ್ಮದೇವರು ತೊಗೊಳ್ತಾರೆ ಅದನ್ನು? ಭಾಗವತ ಬುದ್ಧೈವ, ಭಗವದ್ಭಕ್ತರು ಅಂತ ಬುದ್ಧಿ ಇಟ್ಕೊಂಡು ಮಾಡಿದಾಗ ಮಾತ್ರ ತಗೋತಾರೆ ಅವರು, ಇಲ್ಲದರೂ ತಗೊಳ್ಳೋದಿಲ್ಲ. ಇವರು ಸಾಮಾನ್ಯವಾಗಿ ಕೆಲವರು ಇರ್ತಾರೆ ತಮ್ಮದೇ ಅಂತ ಗ್ಯಾರಂಟಿ ಆದರೆ ಮಾತ್ರ ತಗೋತಾರೆ, ಉಳಿದವರು ಇನ್ನೊಬ್ಬರು ತಗೊಳ್ಳೋಕೆ ಕಾಯ್ತಾ ಕೂತಿರ್ತಾರೆ. ದೈತ್ಯರೆಲ್ಲ ಕೆಟ್ಟವರಾದ್ದರಿಂದ ಸರಿಯಾದ ದೇವತೆಗಳು ಕೊಟ್ಟಿದ್ದು ಹಾಸಿಕೊಂಡೆಲ್ಲ ಕಾಯ್ತಾ ಇರ್ತಾರೆ. ಇವ್ರು ಮಾತ್ರ ಆಗಲ್ಲ, ತಗೊಳ್ಳೋದೇ ಇಲ್ಲ. ಏನಂತ ಹೇಳಬೇಕು? ಕೆಲವು ಸುಮ್ಮನೆ ಕೊಟ್ಟರೆ ಸಂಕಲ್ಪ ಮಾಡಿಕೊಂಡಿಲ್ಲ, ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಮನೆ ಕೊಟ್ಟೆ ಅಂತ, ಮನೆ ಕೊಟ್ಟರೆ ತೊಗೊಂಡೋಗೋಕ್ಕಾಗ್ತದ? ಏನು ಮಾಡ್ಬೇಕು ಅವನೀಗ? ರಿಜಿಸ್ಟ್ರೇಷನ್ ಮಾಡಿ ಕೊಟ್ಟರೆ ಕೊಟ್ಟಾಗ ಇದ್ದವ್ರು ತಗೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಇವರು ಲಿಟಿಗೇಷನ್ ಇದ್ದು ಕಣ್ಣು ಮುಚ್ಕೊಂಡು ತೊಗೊಂಡು ಇನ್ನೊಬ್ಬರು ಮೋಸ ಏನೋ ಮಾಡಾಕ್ಬಿಟ್ಟಿರ್ತಾರೆ. ಆದ್ದರಿಂದ ನಾವು ಭಾಳ ಹುಷಾರಾಗಿರ್ಬೇಕು. ದೇವತೆಗಳು ಯಾರು ಕೂಡ ನಾವು ಕೊಡೋದನ್ನು ತೊಗೊಳೋಕೆ ಕಾಯ್ತಾ ಕೂತಿರೋದಿಲ್ಲ ಎಲ್ಲ ಕೂಡ. ಭಾಗವತ ಬುದ್ಧಿಯಿಂದ ಕೊಟ್ಟ ಮಾತ್ರ ಸ್ವೀಕಾರ ಮಾಡ್ತಾರೆ. ನಮಗೆ ದೀನರು ಅಂದ್ರೆ ಏನೀಗ ಅಮ್ಮ ತಾಯಿ ಅಂತ ಬಂದು ದೀನರು ಅಮ್ಮ ತಾಯಿ ಅಂತ ಕರೆಯೋರು ಯಾರ್ಯಾರಲ್ಲ ದೈನ್ಯದಿಂದ ಕೇಳು ದೀನ ದೈನ್ಯ ಅಷ್ಟೇ ದೈನ್ಯ ತೋರಿಸಾರಲ್ಲ ದೀನರು. ಯದ್ಭಾಗವತ ಬುದ್ಧೈವ ದತ್ತಂ ಬ್ರಹ್ಮಾದಯ ಸುರಾಹ ವೈದಿಕಾಹ ಇವರೆಲ್ಲ ವೇದೋಕ್ತರಾದವರು. ವೈದಿಕರು ಅಂದ್ರೆ ಏನು ವೇದೋಕ್ತರ ದೇವತೆಗಳಾದ್ರಿಂದ ಅವ್ರು ಹಾಗೆಲ್ಲ ಕಂಡತ್ತೆಲ್ಲ ತಗೊಳ್ಳೋದಿಲ್ಲ, ಸುಮ್ಮನೆ ಹೋಗ್ತಾನೆ ಆಫೀಸ್ನಲ್ಲಿ ದುಡ್ಡು ಕೊಡೋಕೆ ಹೋಗ್ತಾನೆ, ತಗೊಳ್ಳೋದಿಲ್ಲ. ಅವ್ರು ಏನು ಮಾಡ್ತಾನೆ, ಒಂದು ಫಾರಂ ಕೊಟ್ಟು ಎಂಟ್ರಿ ಮಾಡಿ ಎಲ್ಲ ಕೊಡು ಅಂತ ಹೇಳ್ತಾನೆ, ಗೊತ್ತಾಯ್ತಿಲ್ಲ ಎಂಟ್ರಿ ಮಾಡಿ ಸೈನ್ ಮಾಡಿ ಕೊಡೋ ತಗೋತೀನಿ ಅಂತ. ಉಳಿದವ್ರು ಜೇಬ್ ಹಾಕೊಂಡೋಗ್ಬಿಡಿ, ಇಸ್ಕೊಬಿಟ್ಟು ಕೊಟ್ಟು ಎಂಟ್ರಿ ಮಾಡಿ ಇಡು ಖುಷಿ, ರಸೀದ್ ಬೇಡವಾ, ಭಾರಿ ಖುಷಿಯಾಗಿಬಿಡ್ತದೆ ಅವ್ರಿಗೆ. ರಸೀದ್ ಬೇಡ ಹೋದಲ್ಲ ಬಿಡು ಅಂದ್ಬಿಡ್ತಾನೆ. ಇವ್ರು ಹಾಗೆ ಹಾಗಿದ್ರೆ ತಗೊಳ್ಳೋದಿಲ್ಲ, ರಸೀದ್ ಬೇಡ ಅಂದ್ಬಿಟ್ಟು ಏನು ಮಾಡ್ತಾನೆ ಅವನು, ನೀನು ತಗೊಂಡು ತಗೊಳ್ಳೋದೇ ಇಲ್ಲ. ಅರ್ಥ ಆಯ್ತಾ, ದುಡ್ಡು ಇಟ್ಕೊಂಡ ಜೇಬಿನಲ್ಲಿ ಯಾರ ಕೇಳಿದ ರಸೀದ್ ತೋರಿಸ್ತಾ ಮತ್ತೆ ಮಾತಾಡೋದಿಲ್ಲ. ಅರ್ಥ ಆಯ್ತಾ, ರಸೀದ್ ತೋರಿಸ್ಲಿಲ್ಲ ಅವಾಗ ಅದು ಅವನು ತಗೊಂಡ ಅಂತ ಅರ್ಥ. ಇವರೆಲ್ಲ ಅದಕ್ಕೆ ಆಯ್ತಿರ್ತಾರೆ. ಸೊ ಕರಪ್ಷನ್ ಬದಿ ಅಲ್ಲಿಂದ ಬಂದಿದೆ, ಇದು ದೀನದೇವತೆಗಳನ್ನೇ ಶುರುವಾಗಿದೆ. ಇನ್ನೊಬ್ರು ನೋಡಿಲ್ಲ ಕಾಯ್ತಾ ಇರೋ ಜನ ಅವರು, ಅವರೆಲ್ಲ ಕಂಡದನ್ನು ತಗೋತಾರೆ, ಇವ್ರು ಹಾಗೆಲ್ಲ ತಗೊಳ್ಳೋದೇ ಇಲ್ಲ. ಯದ್ಭಾಗವತ ಬುದ್ಧೈವ ದತ್ತಂ ಬ್ರಹ್ಮಾದ ಯಸ್ಸುರಾಹ ವೈದಿಕಾಹ ಪ್ರತಿಗೃಣಿಯು ಅಪಭ್ರಷ್ಟ ತಥೇತರದ್ದು. ಅಪಭ್ರಷ್ಟ ದೇವತೆಗಳೆಲ್ಲ ಇದನ್ನು ಉಳಿದನ್ನು ತಗೋತಾರೆ. ಯಾವಾಗ ಭಾಗವತ ಬುದ್ಧಿಯನ್ನು ಬಿಟ್ಟು ಹೇಳ್ತಾರೆ ಆಗ ಇವರು ತೊಗೊಂಡ್ಬಿಡ್ತಾರೆ. ಭಾಗವತ ಬುದ್ಧಿಯಿಂದ ತೊಗೊಳಕ್ಕಾಗೋದು, ರಿಜಿಸ್ಟ್ರೇಷನ್ ರಿಜಿಸ್ಟರ್ಡ್ ಬಂದಾಗ ತೊಗೊಳಕ್ಕಾಗೋದಿಲ್ಲ ಕಂಡವರು. ಓಪನ್ ಪೋಸ್ಟ್ ಯಾರು ಬೇಕಾದ್ರೆ ತೊಗೊಂಡ್ಬಿಡ್ತಾರೆ ಆ ಟೈಪ್. ವೈದಿಕಾಹ ಪ್ರತಿಗೃಣಿಯು ಅದು ಯಾತಕ್ಕೆ ಭಾಗವತ ಬುದ್ಧಿಯಿಂದ ಹ್ಯಾಕ್ ಕೊಡಬೇಕು ಅಂತ ಮುಂದೆ ಹೇಳ್ತಾರೆ. ಪ್ರತಿಗೃಣಿಯು ಅಪಭ್ರಷ್ಟಾಸ್ ತಥೇತರತ್ತೆ ಯಥಾಕ್ರಮ ಪರಿಜ್ಞಾನಾತ್ ಏಕಾಂತಿತ್ವಾಚ್ಯ ಕೇವಲಂ ಅಚ್ಛಿದ್ರತ್ವಾಚ್ಚನೀಯತೋ ಮೋಕ್ಷೋ ಅನ್ಯತ್ತು ವಿಡಂಬನಂ. ಯಥಾಕ್ರಮ ಪರಿಜ್ಞಾನಾತ್ ಏಕಾಂತಿತ್ವಾಚ್ಯ ಕೇವಲಂ ಅಚ್ಛಿದ್ರತ್ವಾಚ್ಯ ನಿಯತಃ ಮೋಕ್ಷ. ಇಷ್ಟಿರ್ಬೇಕು ನಮಗೆ ಮೋಕ್ಷಕ್ಕೆ ಏನೇನು ಬೇಕು ಅಂದರೆ, ಯಥಾಕ್ರಮ ಪರಿಜ್ಞಾನ, ಕ್ರಮವಾಗಿ ದೇವತಾರ್ಥಾರರ ಮೇಲೆ ತಿಳ್ಕೊಂಡು ವಿಷ್ಣು ಸರ್ವೋತ್ತಮತ್ವ ಗೊತ್ತಿರಬೇಕು. ಏಕಾಂತಿತ್ವಾಚ್ಯ ಕೇವಲಂ, ವಿಷ್ಣು ಸರ್ವೋತ್ತಮತ್ವವನ್ನು ತಿಳ್ಕೊಂಡು ವಿಷ್ಣುವಿನ ನಿಷ್ಠೆಯನ್ನು ಹೊಂದಿರಬೇಕು. ಅಚ್ಛಿದ್ರತ್ವಾಚ್ಯ ಮಧ್ಯೆ ಮಧ್ಯೆ ಅದು ಬ್ರೇಕ್ ಆಗಬಾರ್ದು, ಮತ್ತೆ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಆ ರೀತಿ ಮಾಡೋದು ಸಂಕಟಬಂಧ ಮಾಡೋದಲ್ಲ, ಎಂದು ಛಿದ್ರ ಆಗಬಾರ್ದು. ಹೇಗಿರಬೇಕದು, ಅನ್ಇಂಟರಪ್ಟೆಡ್ ಫ್ಲೋ ಆಗಿರಬೇಕು, ತೈಲಧಾರೆ ಅಂತ ಹೇಳ್ತಾರೆ ಹಾಗಿರಬೇಕು. ಈ ಮೂರಿದ್ರೆ ಮೋಕ್ಷ ನಿಯತಃ, ಮೋಕ್ಷ ಗ್ಯಾರಂಟಿ. ಮೂರು ಕಾರಣ ಕೊಟ್ಟರು ಮೋಕ್ಷಕ್ಕೆ, ಒಂದೇನೋ ಯಥಾಕ್ರಮ ಪರಿಜ್ಞಾನ, ತಾರತಮ್ಯ ಯಾತಕ್ಕೆ ಹೇಳ್ತಾರೆ ಎಂಬುದಕ್ಕೆ ಕಾರಣ ಮೋಕ್ಷಕ್ಕೆ ಸಾಧನ, ತಾರತಮ್ಯ ಜ್ಞಾನ ಮೋಕ್ಷಕ್ಕೆ ಸಾಧನ ಆದ್ದರಿಂದ ಹೇಳ್ತಿದ್ದಾರೆ. ಯಥಾಕ್ರಮ ಪರಿಜ್ಞಾನ ಫಸ್ಟ್, ಏಕಾಂತಿತ್ವಾಚ್ಯ ಕೇವಲ, ಅವರು ಏಕಾಂತ ಭಕ್ತರಾಗಿ ಏಕಾಂತಿಗಳಾಗಿ ಮಾಡೋದು ಎರಡನೇದು. ಮೂರನೇದು ಅಛಿದ್ರತ್ವಾಚ್ಯ, ಛಿದ್ರ ಬರಬಾರ್ದು ಆ ರೀತಿ ನೋಡ್ಕೋ. ಸರ್ವಿಸ್ ಬ್ರೇಕ್ ಆಗಿಬಿಟ್ರೆ ನಮಗೆ ಗೊತ್ತಾಗುತ್ತೆ ಸರ್ವಿಸ್ ಬ್ರೇಕ್ ಆಗಿ ಎಷ್ಟು ಕಷ್ಟ ಆಗುತ್ತೆ ಅವನಿಗೆ. ಸರ್ವಿಸ್ ಬ್ರೇಕ್ ಆಗದಂತ ಏನು ಮಾಡ್ತಾನೆ, ಅದನ್ನು ಎಲ್ಲ ಲೀವ್ಗಳು ಏನೇ ಎಲ್ಲ ತಂದು ಜಾಯಿನ್ ಮಾಡಿ ಸರಿ ತರ್ತಾನೆ. ಪ್ರಾವೀಣ್ಯ ಸಿಗೋದಾದ್ರೆ ಹೋಯ್ತು ಅಂತ. ಎಷ್ಟು ಜನ ಹಾಕಿದ್ರು, ಒಬ್ಬನು ಯಾವುದನ್ನ ಗದಗ ಕಾಲದಲ್ಲಿದ್ದಾಗ ಒಬ್ಬನು ಸೀನಿಯರು ಯಾವುದೋ ಪ್ರಸಂಗ ಮುಂದೆ ರಿಸೈನ್ ಮಾಡಿ ಹೋಗ್ಬಿಟ್ಟ. ಆಮೇಲೆ ಜೂನಿಯರ್ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಬಿಟ್ಟಾದ. ಇವನು ಬೇರೆ ಕಡೆ ಏನು ಕೆಲಸಗಳು ಮತ್ತೆ ವಾಪಸ್ ಬಂದ, ಇವನು ಜೂನಿಯರ್ ಆಗಿಬಿಟ್ಟ. ಆಮೇಲೆ ಆ ಸರ್ವಿಸ್ ಎಲ್ಲ ಹೋಯ್ತು, ಮತ್ತೆ ಎಲ್ಲಿಂದ ಶುರುವಾಯ್ತಿತ್ತಂದು ಮತ್ತೆ ಸ್ಟಾರ್ಟಿಂಗ್ ಇದ್ರೆ ಆ ಸರ್ವಿಸ್ ಎಲ್ಲ ಕೌಂಟ್ ಆಗಲೇ ಇಲ್ಲ. ಅವನು ಜೂನಿಯರ್ ಸೀನಿಯರ್ ಸೀನಿಯರ್ ಅದು ಅದೇ ಒಂದು ಶಾಸ್ತ್ರ ಪ್ರಕಾರನೇ ಅದ, ರೂಲ್ಸ್ ಪ್ರಕಾರನೇ ಅವನು ಜೂನಿಯರ್ ಆಗಿಬಿಟ್ಟ. ಅದಕ್ಕೆ ಅಚ್ಛಿದ್ರತ್ವ ಬರಬಾರ್ದು, ಛಿದ್ರತ್ವ ಬಂದುಬಿಟ್ರೆ ಮುಗಿದೋಗುತ್ತೆ ಕತೆ. ಅದಕ್ಕೆ ಅದು ಯಾವ ಕಾಲಕ್ಕೂ ಅದು ಬರದಂತೆ ನೋಡ್ಕೋಬೇಕು. ಅವು ಅದು ಹೇಳ್ತಾರೆ ನಿರ್ಣಯದಲ್ಲಿ, ಅಚ್ಛಿದ್ರ ಸೇವನಾಚ್ಯೈವ, ಅಚ್ಛಿದ್ರ ಸೇವನೆಯಿಂದ ಮಾಡಬೇಕು. ನಿಯತೋ ಮೋಕ್ಷ ಅನ್ಯತ್ತು ವಿಡಂಬನಂ, ಉಳಿದೆಲ್ಲ ವಿಡಂಬನ ಅಷ್ಟೇ, ತುಂಬ ತೋರಿಕೆ, ವಿಡಂಬನ ತೋರಿಕೆನೇ ಹೊರತು ಅದು ಭಗವದ್ಭಕ್ತಿ ಅಂತ ಕರೆಯೋದಿಲ್ಲ. ಇವತ್ತು 100ಕ್ಕೆ 94 ಕಾಣೋದೆಲ್ಲ ಏನದು, ಬರೀ ತೋರಿಕೆ ಅಷ್ಟೇ, ಏನಿರೋದಿಲ್ಲ. ಅಚ್ಛಿದ್ರತ್ವಾಚ್ಯ ನಿಯತೋ ಮೋಕ್ಷೋ ಅನ್ಯತ್ತು ವಿಡಂಬನಂ, ವಿಷ್ಣು ಭಕ್ತಿರ್ ವಿಶೇಷೇಣ ಮೋಕ್ಷಾವಾಪ್ತೌ ಹಿ ಕಾರಣಂ ತದ್ಭಕ್ತೇಷು ಕ್ರಮೇಣೈವ ರಮಾದೇಷು ತ್ವನಂತರಂ. ವಿಷ್ಣು ಭಕ್ತಿ ವಿಶೇಷೇಣ ಮೋಕ್ಷಾವಾಪ್ತೌ ಹಿ ಕಾರಣಂ, ವಿಶೇಷೇಣ ವಿಷ್ಣುವಿನಲ್ಲಿ ಭಕ್ತಿ ಯಾವುದಕ್ಕೆ ಕಾರಣ, ಮೋಕ್ಷಾವಾಪ್ತೌ ಹಿ ಕಾರಣಂ, ಮೋಕ್ಷ ಪ್ರಾಪ್ತಿಗೆ ಕಾರಣ. ತದ್ಭಕ್ತೇಷು ಕ್ರಮೇಣೈವ, ಅವರು ಭಕ್ತರಲ್ಲಿ ಕ್ರಮವಾಗಿ ಮಾಡಬೇಕು. ಬೇರೆ ಯಾವ ಮತದಲ್ಲೂ ಕೂಡ ಒಬ್ಬ ದೇವತೆಯನ್ನು ಪೂಜೆ ಮಾಡ್ತಾರೆ, ಉಳಿದವ್ರನ್ನೆಲ್ಲ ಪೂರ್ತಿ ಬಿಟ್ಬಿಡ್ತಾರೆ, ದ್ವೇಷ ಮಾಡ್ತಾರೆ. ಅವ್ರ ದೇವತೆಗಳೇ ಒಂದೇ ಪೂಜೆ ಅಷ್ಟೇ, ಅಂತರಮಯ ಯಾವುದು ಕಾನ್ಸೆಪ್ಟೇ ಇಲ್ಲ ಅವರಿಗೆ, ಅದು ಸರಿಯಲ್ಲ. ತದ್ಭಕ್ತೇಷು ಕ್ರಮೇಣೈವ ರಮಾದ್ದೇಶು ತ್ವನಂತರಂ, ಯಾರು ಭಕ್ತರು ಅಂದ್ರೆ ರಮಾದ್ದೇಶು ತದ್ಭಕ್ತಿ, ಅಲ್ಲಿಗೆ ಅನ್ವಯ. ರಮಾದಿ ಭಗವದ್ಭಕ್ತರಲ್ಲಿ ಕ್ರಮವಾಗಿ ಅನಂತರ ಪೂಜೆ ಮಾಡಬೇಕು. ತೃತೀಯಮಪಿ ವೈರಾಗ್ಯಂ, ಎರಡನೇ ಕಾರಣ ಈಗ. ಮೊದಲನೇ ಕಾರಣ ವಿಷ್ಣು ಭಕ್ತಿ, ಎರಡನೇ ಕಾರಣ ವಿಷ್ಣು ಭಕ್ತರಲ್ಲಿ ಭಕ್ತಿ. ಮೂರನೇ ಸಾಧನೆ ಯಾವುದು ಅಂದರೆ ತೃತೀಯಮಪಿ ವೈರಾಗ್ಯಂ, ಮೂರನೇದು ವೈರಾಗ್ಯ. ನಚಾನ್ಯನ್ ಮೋಕ್ಷ ಕಾರಣ, ಇಲ್ಲಿ ಯಾವುದು ಉಳಿದ ಮೋಕ್ಷ ಕಾರಣ ಆಗೋದೇ ಇಲ್ಲ, ಉಳಿದೆಲ್ಲ ಯಾವುದು ಕಾರಣ ಅದು ಸುಮ್ಮನೆ ಹೊರತು. ಮೂರಿಲ್ಲದೆ ಹೋದರೆ ಅವ್ನು ಮಾಡೋ ಸ್ನಾನ ಸಂಧ್ಯಾವಂದ್ಯ ಪೂಜೆ ಎಲ್ಲ ವೇಸ್ಟ್ ಇದ್ದಾಗಲೇ. ಅದಕ್ಕೆ ಮೂರು ಇದೇ ಗೊತ್ತಿಲ್ಲ ಬೇಸಿಕ್ ಅವನಿಗೆ, ಅದು ವ್ಯರ್ಥ. ನಚಾನ್ಯತ್ ಮೋಕ್ಷ ಕಾರಣ. ಅಲ್ಲಿ ಮೋಕ್ಷ ಕಾರಣ ಅಂದ್ರೇನು, ಸಾಧನ ಬೇರೆ ಕಾರಣ ಬೇರೆ. ಇದು ಮೋಕ್ಷಕ್ಕೆ ಸಾಧನ, ಉಳಿದು ಕಾರಣ ಹೌದು. ದಾನ ತೀರ್ಥ ತಪೋ ಯಜ್ಞ ಪೂರ್ವ ಸರ್ವೇಪಿ ಸರ್ವದಾ ಅಂಗಾನಿ, ಅಂಗತ್ವೇನ ಸಾಧನ. ಆ ಪ್ರಧಾನ ಸಾಧನ ಇವೇನೆ, ಅರ್ಥಾಯ್ತು? ಪ್ರಧಾನ ಸಾಧನ ಇವು, ಅದಿಲ್ಲದ ಹೋದರೆ ಆಗೋದೇ ಇಲ್ಲ. ಏತತ್ ಸಾಧನತಾ ಹೇತೋ ತದನ್ಯದ್ಧಿ ವಿಧೀಯತೆ. ಇವು ಬರಲಿ ಅಂತ ಉಳಿದು ಹೇಳ್ತಾರೆ ಅಷ್ಟೆ. ಉಳಿದೆಲ್ಲ ತೀರ್ಥಯಾತ್ರೆ ಇತ್ಯಾದಿ ಏನೇನು ಹೇಳಿದ್ರು ಕೂಡ ಯಾತಕ್ಕದು, ಈ ಮೂರು ಗಟ್ಟಿ ಮಾಡ್ಕೊಳ್ಳೋಕೆ ಹೇಳ್ತಾರೆ ಹೊರತು ಬೇರೆ ಅಲ್ಲ. ಅಥೋನ್ಯತ್ ಸರ್ವಕೃತ್ಯಾಪಿ ಗಚ್ಚಾ ಗಚ್ಚೇದೇ ವಾಧರಂ ತಮಃ. ಅಥೋ ಅನ್ಯತ್, ಈ ಮೂರಿಲ್ಲ ಅವನಿಗೀಗ, ವೈರಾಗ್ಯ ಇಲ್ಲ, ತಾರತಮ್ಯ ಜ್ಞಾನ ಇಲ್ಲ, ವಿಟ್ಟು ಸರ್ವತೋತ್ವ ಬುದ್ಧಿ ಇಲ್ಲ. ಅವನು ಸರ್ವಕೃತ್ಯಾಪಿ ಉಳಿದೆಲ್ಲ ಮಾಡಾಕ್ಬಿಟ್ಟೆ, ಎಲ್ಲ ಯಜ್ಞ ಯಾಗ ಏನೇನೋ ಮಾಡಾಕ್ಬಿಟ್ಟಿದ್ದಾನೆ, ಅವನಿಗೆ ಫಲ ಸಿಗೋದಿಲ್ಲಲ್ಲ. ಎಲ್ಲಿ ಬೇರೆ ಹೋಗ್ತಾನೆ ಅವನು? ಗಚ್ಚೇದೇವ ಅಧರಂ ತಮ, ಅಂಧಂತಮಸ್ಸಿಗೆ ಹೋಗ್ತಾನೆ, ಯಾವ ಪ್ರಯೋಜನವೂ ಆಗೋದೇ ಇಲ್ಲ. ಅದಕ್ಕೆ ನಾವು ಇವತ್ತು ಆ ರೀತಿ ಹೇಗೆ ಸಾಧನೆ ಫ್ರೇಮ್ ಮಾಡಬೇಕು ಅಂತ ಕೇಳಿದರೆ, ಯಾವಾಗಲೂ ಮರಿಬಾರ್ದು ಈ ಮಾತುಗಳನ್ನು. ದೇವರಲ್ಲಿ ಭಕ್ತಿನ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು, ತಾರತಮ್ಯ ಜ್ಞಾನಕ್ಕೆ ಎಂದೆಂದೂ ಲೋಪ ಬರಬಾರ್ದು, ವೈರಾಗ್ಯ ಇರಬೇಕು, ಆವಾಗ ಸಾಧನೆಗೆ ಅರ್ಥ. ಇವು ಮೂರಿಲ್ಲದೆ ಎಷ್ಟು ಮಾಡಿದ್ರೆ ಏನಂತೆ? ಎಷ್ಟು ಜನ ಎಷ್ಟು ಯಾಜ್ಞಿಕರು ಹೋಮ ಜೋರ ಮಂತ್ರಗಳನ್ನು ಮಾಡಿಸ್ತಿರ್ತಾರೆ, ಏಕಾಚಿ ಉಪವಾಸ ಮಾಡದೇ ಇಲ್ಲ ಅವರು. ಎಷ್ಟೋ ಜನ ಇದ್ದಾರೆ ಆತ, ಎಷ್ಟೋ ಯಾರೋ ಮನೆ ಬಂದಿದ್ದರು, ಅವರು ದೊಡ್ಡ ಪುರೋಹಿತ, ಭಾರಿ ಪ್ರಖ್ಯಾತ ಪುರೋಹಿತ ಆತ. ಏಕಾಚಿ ಎಲ್ಲ ಏನೇನೋ ರಥಗಳು ಅವ್ರದ್ದು ಉಚ್ಚಾಪಟ್ಟಿ ಮಾಡ್ತಾರೆ, ಭಾರಿ ನಿಯಮಗಳು ಅನುಷ್ಠಾನ ಮಾಡ್ತಾರೆ. ಏಕೆ ಅದೊಂದು ಮಾಡೋಕ್ಕಾಗೋದಿಲ್ಲ ನಮ್ಮ ಕೈಲಿ ಅಂತ ಹೇಳ್ಬಿಟ್ಟು ಬಾಯಿ ಬಿಟ್ಟರೆ ಹೇಳಿದೆ, ನಮ್ಮ ಕೈ ಮಾಡೋಕ್ಕಾಗಲ್ಲ, ಅದು ವ್ಯರ್ಥ. ಅದು ಸ್ವಲ್ಪ ಯಾಕೆ ವಿಷ್ಣು ಭಕ್ತಿಗೆ ಅತ್ಯಂತ ದ್ಯೋತಕವಾದ್ದು ಯಾವುದು? ಹರಿದಿನದ ವ್ರತ. ಅದನ್ನೇ ಮಾಡಿದ್ರೆ ಏನು ಉಪಯೋಗ ಅದಕ್ಕೆ? ಅವೆಲ್ಲ ಹೇಳಿದ ಮೇಲೆ ಇನ್ಮೇಲೆ ಮಾಡ್ತೀನಿ ಅಂತೇಳಿ, ಎಲ್ಲ ಅದೆಲ್ಲ ತಪ್ಪಾಗತ್ತೆ ಅಂತೆಲ್ಲ ಹೇಳಿದ ಮೇಲೆ ಅದು ಇನ್ಮೇಲೆ ಮಾಡ್ತೀನಿ ಆಗಿದೆ. ಅಂದರೆ ಅದ್ರ ಬಗ್ಗೆ ಇಂಪಾರ್ಟೆನ್ಸೇ ಗೊತ್ತಿಲ್ಲ. ಅನ್ಯ ಸರ್ವಕೃತ್ಯಾಪಿ, ಬೇರೆ ಎಲ್ಲ ಮಾಡಿದರೆ ನನ್ನ ಪ್ರಯೋಜನಕ್ಕೆ ಬರೋದೇ ಇಲ್ಲ. ಅಸ್ಮಿನ್ ಸುನಿಶ್ಚಿತೋ ನಿತ್ಯಂ, ಅದು ಆಚೆ ಬಾಳೆ ಕರೆದ ಎಲ್ಲ ಆಯಿತು, ಭಾರಿ ಖುಷಿಯಾಯಿತು ಇವರಿಗೆ. ಹೇಳಿದರು ನಿನ್ನೆ ಏನು ಮಾಡಿದ್ರೆ? ಊಟ ಮಾಡಿದ್ದೆ ಅಂತ ಹೇಳಿದೆ ನಿನ್ನೆ. ಇವರು ಇವ್ರು ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ಇಷ್ಟೆಲ್ಲ ಮಾಡಿದ್ದಕ್ಕೆ ಏನಾಯ್ತು ಈಗ? ಎಲ್ಲ ಏನು ಅಂದ್ರಿ, ಏನು ಬಂಡಿಗೆ ಇಷ್ಟೆಲ್ಲ ಮಾಡಿಸಿದ್ದೆ, ವೇಸ್ಟ್ ಆದರೆ ಎಲ್ಲ ವೇಸ್ಟು ಅಂತ ಹೇಳಿದ್ರು. ಯಾತಕ್ಕೆ? ಏಕಾಶೀರೇ ಮಾಡಿಲ್ಲ ಫಸ್ಟ್ ನೇ ಹೋಗ್ತಾನೆ ಅದಿದ್ದಾಗ ನಿಮಗೆ ಅರ್ಥ ಆಗುತ್ತೆ, ಬೇಕು ಯಾಕೆ ವೇಸ್ಟ್ ಅಂತ ಅರ್ಥ ಆಗುತ್ತೆ ತಾನೆ. ಆ ರೀತಿ ಏನೇ ಮಾಡಿದ್ರು ಕೂಡ, ಉಪವಾಸನೆ ಮಾಡಿದೆ ಅವನು ಏನೇ ಮಾಡಿದರೂ ಕೂಡ ದ್ವಾಚ್ಯಪರಣೆಗೆ ಅರ್ಥ ಆಗಿರೋದಿಲ್ವೋ ಆ ಥರ ಇವತ್ತು ಏನೇ ಮಾಡಿರು ಮೂರಿಲ್ಲದೆ ಹೋದರೆ ಎಲ್ಲ ವ್ಯರ್ಥ. ಅತಸ್ತೇಷಾಂ ಅಸ್ಮಿನ್ ಸುನಿಶ್ಚಿತೋ ಜ್ಞಾ ನಿತ್ಯಂ ಮೋಕ್ಷೇವ ಅನ್ಯೋಚ್ಛ ಕೋಪಿ ಸನ್, ಮೋಕ್ಷೇವ ಅನ್ಯೋಚ್ಛ ಕೋಪಿ ಸನ್ ಅಸ್ಮಿನ್ ಸುನಿಶ್ಚಿತ ನಿತ್ಯಂ. ಈ ಮೇಲಿದೆಯಲ್ಲ ಆ ಮೂರಿದ್ದವನೇ ಮಾತ್ರ ಅವನು ಮೋಕ್ಷವ ಸುನಿಶ್ಚಿತ, ಅವನು ಮೋಕ್ಷಿಯೇವ ಧನಿಯೇವ, ಮೋಕ್ಷ ಇರೋನೇ ಆಗ್ತಾನೆ, ತಪ್ಪೋದೇ ಇಲ್ಲ. ಎಲ್ಲ ಯಾವುದಕ್ಕೆ ಕಾರಣವಲ್ಲ, ಲೌಕಿಕ ಪ್ರಾಗ ಲೌಕಿಕ ಫಲಕ್ಕೆ ಕಾರಣ ಇದೇನಂತ ಕರೀತಾರೆ? ಫಲ ಅಂತ ಕರೆಯೋದೇ ಇಲ್ಲ. ಅರ್ಥಾಯ್ತಾ? ಯಥಾ ಪದ್ಮನಾಗಸ್ಯ ತಂಡುಲ ಮುಷ್ಟಿ ಅಂತ ದೃಷ್ಟಾಂತ ಕೊಡ್ತಾರೆ. ಪದ್ಮನಾಗ ಮಣಿ ಮಾರಿಬಿಟ್ಟ, ಒಂದು ಮುಷ್ಟಿ ಅಕ್ಕಿ ಇಸ್ಕೊಬಂದ, ಅದು ಫಲ ಅಂತ ಕರೀತಾರೆ ಯಾರಾದರೂ? ಮುಷ್ಟಿ ಅಕ್ಕಿ ಅಷ್ಟೇ. ಅದನ್ನು ಲೋಕದ ಐಹಿಕ ಫಲ ಯಾವುದು ಯಾವುದಕ್ಕೆ ಮ್ಯಾಚ್ ಆಗೋದಿಲ್ಲ? ಮೋಕ್ಷಕ್ಕೆ ಮ್ಯಾಚ್ ಆಗೋದಿಲ್ಲ. ಅದಕ್ಕೆ ನಚಿಕೇತ ಏನು ಮಾಡೋದಕ್ಕೆ ಕೇಳೋದಿಲ್ಲ ಅಂತ ಹೇಳಿದ. ಅದಕ್ಕೆ ಅದೊಂದು ನಾನೇನು ಮಾಡಲಿ ಅಂತ ಹೇಳಿದ. ಸರಿಯಾಗಿ ಗೊತ್ತಿದೆ ಆತನಿಗೆ, ಇದೇನೇ ಕೊಟ್ಟರು ಕೂಡ ಅವನೇನು ಹೇಳಿದ್ರೆ ಕೆಲಸ ಮಾತ್ರ ಕೊಡೋದಿಲ್ಲ ಮಾರಾಯ ನನಗೆ, ಇವತ್ತು ಮಾಡು ನಾಳೆ ಬೇಕಾದ್ರೆ ಊಟ ಮಾಡಿಕೊಂಡು ಹೋಗಿ, ವಾರ ಊಟ ಮಾಡಿ ಇಲ್ಲೇ ಅಂತ ಕೇಳಿದರೆ ಏನು ಮಾಡಿದ್ರು ಬೇಡ ಅಂತ ಹೇಳಿ ಎತ್ತುಕೊಂಡು ಏನು ಅತ್ಕೋತಾ ಹೋಗ್ತಾನೆ, ಸುಮ್ಮನೆ ಹೋಗೋದಿಲ್ಲ ಅವನು, ಮತ್ತೆ ದುಃಖ ಪಟ್ಕೊಂಡು ಹೋಗ್ತಾನೆ, ಎಲ್ಲ ವೇಸ್ಟ್ ಆಗೋಯ್ತು ಅಂತ. ಆ ಭಾವನೆ ನಮಗೆ ಇರಬೇಕು. ಅತಸ್ತೇಷಾಂ ಕ್ರಮಂ ವಕ್ಷೇ ದೇವಾನಾಂ ಮೇಶ್ರುತೌ ಶ್ರುತಃ. ಅದಕ್ಕೇನೆ ಮೋಕ್ಷ ತಾರತಮ್ಯ ಜ್ಞಾನವನ್ನು ಸ್ಪಷ್ಟ ಮತ್ತೆ ಹೇಳ್ತೀವಿ ಅಂತ ಹೇಳ್ತಾರೆ. ಯಾವುದು ಅದೇ ಅಷ್ಟಬರಸ ಅಂತ ಹೇಳೋದಕ್ಕೆ ಇದಿಷ್ಟು ಇಂಟ್ರಡಕ್ಷನ್ ಇದೆ. ಇದು ಯಾತಕ್ಕೆ ಒತ್ತು ಹೇಳಬೇಕಾಯಿತು ಅಂದರೆ, ಮೋಕ್ಷಕ್ಕೆ ಸಾಧನವಾದ್ದರಿಂದ ಒತ್ತು ಹೇಳ್ತಾ ಇದ್ದಾರೆ. ದೇವದೈತ್ಯರ ತಾರತಮ್ಯವು ಪಾವಮಾನಿ ಮತಾನುಗರಿಗೆ ಕೇವಲ ಅವಶ್ಯಕವು ತಿಳಿಯುವುದು ಸರ್ವಕಾಲದಲ್ಲಿ ಅಂಥೇಳಿ ಆ ವಾಕ್ಯ ಬಂದಿದ್ದು ಅದಕ್ಕೇನೆ. ಅದು ಈಗ ಲಿಂಕ್ ಕೊಡ್ತಾರೆ. ಈಗ ರಸ, ರಸತರ, ರಸತಮ ಗೊತ್ತಾ, ಅದಿಷ್ಟು ನಿಮ್ಮ ಹೇಳಿದ್ರಲ್ಲ ಅದಿಷ್ಟು ಈಗ ಎಕ್ಸ್ಪ್ಲೇನ್ ಮಾಡ್ತಾರೆ, ನಾಳೆ ನೋಡೋಣ. ರಸಸಾರೋವರಶ್ಚೇತಿ ಶಬ್ದ ಏಕಾರ್ಥವಾಚಕಾಹ. ರಸ ರಸ ಅಂತ ಹೇಳಿದರೆ ಸಾರ, ಸಾರ ಅಂದರೆ ವರ, ವರ ಅಂದರೆ ಶ್ರೇಷ್ಠ. ಸರ್ವೇಷಾಂ ಭೂತಾನಾಂ ಪೃಥಿವಿ ರಸ, ಪೃಥಿವ್ಯ ಯಾವುದು, ಪೃಥ್ವಿಗೆ ಯಾವುದು ರಸ? ಆಪೋ ರಸ, ಆಪಃ ಓಷಧಯ, ಅದಕ್ಕೆ ಅನ್ನಂ. ಹೀಗೆ ಒಂದೊಂದೇ ಹೇಳ್ತಾ ಹೋಗ್ತಾರೆ. ಅದಿಷ್ಟು ತಾರತಮ್ಯ ದ್ಯೋತಕ ಅಂತ ತಿಳಿಸಿದ್ರು. ಮಾಡ್ಬೋದು, ಏನು ತಪ್ಪಿಲ್ಲ, ಮಾಡಿದ್ರೆ ನಮಗೇನು ಓಕೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಟೈಮ್ ಪಾಸ್ ಆದ ಬಸೇ ಬರೋ ಪಾಸ್ ಆಗ್ತೀರಿ ಅಷ್ಟೇ. ಈ ಸರ್ ಫೇಲ್ ಆದ ಚಪ್ಪ ಸರಿಯಾಗಿ ಓದ್ಕೊಂಬಂದ್ರೆ ಸರಿಯಾಗಿ ಓದ್ಕೊಂಬ ಹೇಳಬೇಡ ಅಂತ ಹೇಳ್ತಾರೆ. ನಾವು ಈ ರೀತಿ ಹೇಳಬೇಕಾಗಿಲ್ಲ, ಓದ್ಕೊಂಡು ಬರೋದೇ ಇಲ್ಲ ನೀನು, ಪಾಸ್ ಆಗೋದಿಲ್ಲ ಅಂತ ಹೇಳಬೇಕಾಗಿಲ್ಲ. ಓದ್ಕೊಂಡು ಬಂದರೆ ಸರಿ ಅಂದ್ಬಿಡ್ತಾರೆ, ನಮಗೆ ಗೊತ್ತು ಓದ್ಕೊಂಡು ಬರೋದಿಲ್ಲ ಅವನು ಅಂತೇಳಿ. ಆದ್ರೆ ಏನು ಮಾಡ್ತೇವೆ, ಓದ್ಕೊಂಡು ಬರಪ್ಪ ಯಾರಬೇಡ ಅಂತಾರೆ, ನಿನ್ನೆ ನೀನು ರ್ಯಾಂಕ್ ಕೊಡ್ತೀವಿ ಆಯ್ತಾ ಅಂತಾರೆ ಅಷ್ಟೆ. ಆ ರೀತಿ ಆದರೆ ಅಷ್ಟೆ. ஓம் ஜன்மாத்யஸ்ய யதோன்வயாதிதரதஸ்யாத்தேஷ்வ விக்னஸ்வராட் தேனே ப்ரஹ்மஹ்ருதாய ஆதி கவயே முஹ்யந்தி யம்சூரயஃ தேஜோ வாரி ப்ருதாம் யதா விநிமயோ யத்ர த்ரிஸர்கோ மிருஷா தாம்னா ஸ்வேன சதா நிரஸ்த குஹகம் சத்யம் பரம் தீமஹி. சிருஷ்டிஸ்தித்யப்யேஹாநீதி ரிஷிதமோ பந்த மோட்சாச்ச யஸ்மாத் தஸ்ய ஸ்ரீ.